சாதனபலம் வக்திருதிர்வெஞ்சயன் ஸ்வாபம் பிராபயதி ஸ்ரமாபஹ்ருதயே கல்பாவசானேச்சய தம் தேவம் பிதரம் பதிம் குருதமம் வந்தே ரமாவல்லதம். ஓம் வசது ஸ்ரீமத் ஆனந்த தீர்த்தேந்திர்ணோ ஹ்ருதம்பரே யத்வச்சந்திரிகா சுந்த சந்தாபம் வினிகிருந்ததி. மதவாக்கிய பிரமாண ஜான் பிரணம்ய சிரசா குரும் வியாக்கரிஷ்யே யதாபோதம் விஷ்ணு தத்துவ விநிர்ணயம். ஓம் சதாகமைக விக்னேயம் சமதீதக்ஷராட்சரம் நாராயணம் சதா வந்தே நிர்தோஷாசேஷ விஸ்வக்ருணம். பிரகரணாத் அசன்ஹிதத் வாச்ச இத்யாதி ச அவிநாசி வா அரே அயம் ஆத்மா அனுச்சித்தி தர்மா இது தர்மாணாமபி அனுச்சித்தே பிரஸ்துதத்வா அத்ரைவமா பகவான் மோகாந்தமாபிபன் ந பிரேத்ய சஞ்ஞா அஸ்தீதி சஞ்ஞா நாசஸ்ய தோஷத்வேன உக்தத்வா ஈக உச்சதே. அவனேன் அர்த்தம் அடித்த அதரல்லி எத்தத்து சர்வம் ஆத்மைவா பூத்து அந்த ஹேளிதரே எல்லவோ கூட ஆத்மனே ஆகிதே. ஆதிரிந்த மோட்சத்தில் யாரோ யாரன்னு நோடோது கேளோது யாவது இல்லே இல்ல அந்த அர்த்தம் மாடிது. ಆ ಅರ್ಥ ಬಂದಿಲ್ಲ ಅಲ್ಲಿ. ಅಲ್ಲಿ ಬಂದಿರೋದು ಆಕ್ಷೇಪಾರ್ಥ. ಎಲ್ಲರೂ ಒಂದೇ ಆಗಿಬಿಟ್ಟಿದ್ರೆ ಎಂದೂ ಸಹ ಅಲ್ಲಿ ನೋಡ್ತಾನೆ, ವ್ಯವಹಾರ ಮಾಡ್ತಾನೆ, ಮಾತಾಡ್ತಾನೆ ಅನ್ನೋ ಮಾತು ಬರ್ತಿರಲಿಲ್ಲ. ಆದ್ರಿಂದ ಮೋಕ್ಷದಲ್ಲಿ ಐಕ್ಯ ಇಲ್ಲ ಅಂತ ಹೇಳೋದಕ್ಕೆ ಹೊರಟಿರೋ ವಾಕ್ಯ ಅದು. ಅದರೆಲ್ಲ ತಿಳಿಸಿ ಈ ಕೆಲವು ವಿಷಯ ಹೇಳುತ್ತಾರೆ. ಅಲ್ಲಿ ಬರೀ ಆಕ್ಷೇಪ ಬಂದಿಲ್ಲ, ತರ್ಕದ ರೀತಿಯಲ್ಲಿ ಆಕ್ಷೇಪ ಬಂದಿದೆ. ತರ್ಕದ ರೀತಿಯ ಆಕ್ಷೇಪ ಏನಾಗಬೇಕು? ಯಾವಾಗಲೂ ಕೂಡ ಐಕ್ಯ ಇಲ್ಲಿ ಬರಲಿಕ್ಕೆ ಸಾಧ್ಯ ಇದೆ, ಭೇದ ಇದೆ ಅಂತ ಏನಾಗಬೇಕಾದ್ರೂ ಉಪಸಂಹಾರ ಆಗಬೇಕು ಅಷ್ಟೇ ಹೊರತು ಅಲ್ಲಿ ಐಕ್ಯದ ಪ್ರತಿಪಾದನೆ ಬಂದಿಲ್ಲ ಅಂತ ತಿಳಿಸಿದರು. ಅದಕ್ಕಲ್ಲಿ ಏನಂತ ಹೇಳಿದ್ದಾರೆ, ಅನುಚ್ಛಿತ್ತಿ ಧರ್ಮ, ಆತ್ಮನನ್ನ ಅನುಚ್ಛಿತ್ತಿ ಧರ್ಮ, ತನ್ನಲ್ಲಿರ್ತಕ್ಕಂತಹ ಮೂಲಭೂತ ಗುಣಗಳನ್ನು ಯಾವುದನ್ನು ಕಳ್ಕೊಳ್ತಕ್ಕಂತಹ ಸಾಧ್ಯತೆ ಇಲ್ಲ. ಉಚ್ಛಿತ್ತಿ ಧರ್ಮ ಅನುಚ್ಛಿತ್ತಿ ಧರ್ಮ, ಉಚ್ಛಿನ್ನ ಛಿನ್ನ ಉಚ್ಛಿನ್ನ ಉಚ್ಛಿತ್ತಿ ಅನುಚ್ಛಿತ್ತಿ ಎಂದೂ ಸಹ ತೆಗಲಿಕ್ಕಾಗದೇ ಇರತಕ್ಕಂತಹ ನಿತ್ಯವಾದ ಧರ್ಮಗಳನ್ನು ಆತ್ಮ ಹೊಂದಿದ್ದಾನೆ ಅಂದಮೇಲೆ ಅವನು ಆ ತನ್ನ ಧರ್ಮವನ್ನು ಕಳ್ಕೊಳ್ಳೋದಾಗಲಿ ಆತ್ಮನೊಂದಿಗೆ ಐಕ್ಯವನ್ನು ಹೊಂದೋದಾಗಲಿ ಸಾಧ್ಯವೇ ಇಲ್ಲ ಅಂತ ಅರ್ಥ. ಇನ್ನು ಮುಂದೆ ಹೇಳ್ತಾರೆ, ನೇದಂ ಸಮ್ಯಕ್ ಜ್ಞಾನಂ ಉಚ್ಯತೆ. ಆ ಪ್ರಶ್ನೆ ಕೇಳ್ತಾಳಾಗಿ ಅತ್ರ ಕಿಂತು ಆಕ್ಷೇಪ ಶಬ್ದೋ ಅತ್ರ ಪ್ರಸಂಗಾರ್ಥ ಅಪಾದನಾಮ ಕ್ರಿಯತೆ ಇದು ಭುಕ್ತೌ ಕಾರಣಾದ್ಯಭಾವ ದರ್ಶನಾಧಿಕಂ ನಾಸ್ತಿ ಇತಿ ವಸ್ತುಸ್ಥಿತಿ ಕಥನಮೇವ ಕಿಂನ ಭವತಿ. ಮುಕ್ತಿಯಲ್ಲಿ ಇಂದ್ರಿಯಾದಿಗಳೇ ಇರೋದಿಲ್ಲ, ದರ್ಶನಾದಿಗಳೇ ಇರೋದಿಲ್ಲ ಅಂತ ಅರ್ಥ ಯಾತಕ್ಕೆ ಮಾಡಬಾರದು ಅಂತ ಕೇಳಿದರೆ, ಇದಂ ಕುತಃ ಪ್ರಸಂಗಾರ್ಥತೆಯ ವ್ಯಾಖ್ಯಾನಂ ಕ್ರಿಯತೆ. ಇದನ್ನು ನೀವು ತರ್ಕದ ಮುದ್ರೆಯಲ್ಲಿ ಯಾತಕ್ಕೆ ವ್ಯಾಖ್ಯಾನ ಮಾಡ್ತೀರಿ ಅಂತ ಕೇಳಿದರೆ, ಉಕ್ತಂ ಇತ್ಯಥ ಉಕ್ತಂ ಅತ್ರೈವೇತಿ, ಅಲ್ಲೇ ಇದೆ ನೋಡು ಅಂತ ಹೇಳ್ತಾರೆ. ಅತ್ರೈವ ಮಾ ಭಗವಾನ್ ಮೋಹಾಂತಂ ಅಪಿಪನ್ ನ ಪ್ರೇತ್ಯ ಸಂಜ್ಞಾ ಅಸ್ತೀತಿ ಸಂಜ್ಞಾನಾಶಸ್ಯ ದೋಷತ್ವೇನ ಉಕ್ತತ್ವಾ. ಪ್ರಶ್ನೆ ಕೇಳ್ತಾಳೆ ಮೈತ್ರೇಯ, ಅತ್ರೈವ ಮಾ ಭಗವಾನ್ ಮೋಹಾಂತಂ ಅಪಿಪತ್. ಸ್ವಾಮಿ ನನಗೆ ಎಲ್ಲೂ ಸ್ವಲ್ಪ ಎಲ್ಲೋ ಕನ್ಫ್ಯೂಷನ್ ಆಗ್ತಾ ಇದೆ. ಬುದ್ಧಿ ಮೋಹಯಸಿ ಒಮೆ ಭಗವದ್ಗೀತೆಯಲ್ಲಿ ಅರ್ಜುನ ಕೇಳ್ತಾನೆ, ಈ ರೀತಿ ನೀನು ಏನು ಮಾಡ್ತಾ ಇದ್ದಿ, ಒಂದ್ಸರ್ತೆ ಕರ್ಮವನ್ನು ಹೊಡೆದಿ, ಜಾಯಸಿ ಚೇತ್ ಕರ್ಮಣಸ್ತೆ ಮತಾ ಬುದ್ಧಿರಿ ಜನಾರ್ದನ ತತ್ಕಿಂ ಕರ್ಮಣಿ ಘೋರೇನ ಘೋರೇ ಮಾಂ ನಿಯೋಜಯಸಿ ಕೇಶವ ಅಂತ ಹೇಳ್ತಾ, ವ್ಯಾವಿಶ್ರೇಣ ಇವ ವಾಕ್ಯೇನ ಬುದ್ಧಿಂ ಮೋಹಯಸಿ ಒಮೆ ತದೇಕಂ ವದ ನಿಶ್ಚಿತ್ಯ ಏನ ಶ್ರೇಯೋಹಮಾಪ್ನುಯಾಮ್. ಅದರ ಅದೇ ರೀತಿಯಲ್ಲಿ ಪ್ರಶ್ನೆ ಈಗ, ಅತ್ರೈವ ಮಾ ಭಗವಾನ್, ಮಾ ಅಂದ್ರೆ ಮಾಂ ಭಗವಾನ್ ಮೋಹನ್ ಭಗವಾನ್ ಪೂಜ್ಯರಾದ ತಾವು, ಮೋಹಾಂತಮಾಪಿಪತ್ ಮೋಹಾಖ್ಯಂ ವಿನಾಶಂ ಆಪಿಪತ್ ಪ್ರಾಪಿತವಾನ್ ಭಗವಾನ್ ಅತ್ರೈವ ಅವಶ್ಯ ವೇದಿತವ್ಯೇವ ವಿಷಯೇ ಮಾ ಮಾಂ ಮೋಹಂತ ಮೋಹಾಂತಂ ಮೋಹಾಖ್ಯಂ ವಿನಾಶಂ ಆಪಿಪತ್ ಪ್ರಾಪಿತವಾನ್ ಕಥಂ ಪ್ರೇತ್ಯ ಮೋಕ್ಷಾನಂತರಂ ಸಂಜ್ಞಾ ಜ್ಞಾನಂ ನಾಸ್ತೀತಿ. ಮುಕ್ತಿಗೆ ಹೋದ ಮೇಲೆ ಅಲ್ಲಿ ಜ್ಞಾನ ಇಲ್ಲ ಅಂತ ಹೇಳೋದು ಕೊಟ್ಟಿದ್ದಾರೆ ನೀವು ಅಂತ ಕೇಳ್ತಾರೆ. ಮುಕ್ತಿಗೆ ಹೋದ ಮೇಲೆ ಜ್ಞಾನ ಇಲ್ಲ ಅಂತ ತಿಳ್ಕೋಬೇಕಂದ್ರೆ, ನಚೇದಂ ಸಮ್ಯಕ್ ಜ್ಞಾನಂ ಪರಮಪುರುಷಾರ್ಥೇ ಮೋಕ್ಷೇ ಜ್ಞಾನಾಭಾವಶ್ಚ ಅಸಮ್ಯಕ್ವಾದಿತಿ. ಪರಮಪುರುಷಾರ್ಥ ಅಂತ ಮೋಕ್ಷನ ಕರೆಯೋದು, ಅಲ್ಲಿ ಜ್ಞಾನನೇ ಇಲ್ಲ ಅಂತ ಕರೆಯೋದು ಎಷ್ಟು ಅಪಾರ್ಥ ಆಗುತ್ತೆ. ಈಗ ಪಾಪ ಇರೋದು ಜ್ಞಾನ ಇಲ್ಲ ಏನಂತಾರೆ, ಮನುಷ್ಯ ಪಾಪ ಅಂದ್ಬಿಡ್ತಾರೆ, ಕೋಮಾದಲ್ಲಿ ಅವ್ರ ಕಡೆ ಏನಂತಾರೆ. ಅಂದರೆ ಇವ್ರ ಪ್ರಕಾರ ಮೋಕ್ಷ ಅಂದರೆ ಕೋಮಾ ಸ್ಟೇಜ್ ಅಂತ ಆಯ್ತು, ಅಲ್ಲಿ ಜ್ಞಾನನೇ ಇಲ್ಲ. ಹಾಗಲ್ಲ, ಹಾಗೆ ಹೇಳಿಬಿಟ್ರಲ್ಲ, ಏನಿದು ಇಷ್ಟೆಲ್ಲ ಕಷ್ಟಪಟ್ಟು ಮೋಕ್ಷಕ್ಕೆ ಹೋಗಿ ಪಡ್ಕೊಂಡಿದ್ದೇನೀಗ ಅಂತ ಪ್ರಶ್ನೆ ಬಂತು. ಜ್ಞಾನನಾಶಸ್ಯ ಪೂರ್ವವಾಕ್ಯ ದೋಷತ್ವೇನ ಉಕ್ತತ್ವ. ಜ್ಞಾನನಾಶ ಎಂಬುದು ದೋಷ, ಸೊ ಜ್ಞಾನ ಇರಬೇಕಾದ್ದು ಗುಣ. ಅದಕ್ಕಾಗಿ ಪ್ರಶ್ನೆ ಕೇಳಿದೆ, ನಾನು ಪೂರ್ವಪಕ್ಷಸ್ಥಿತೆಯ ಮೈತ್ರೇಯ ದೂಷಿತತ್ವೇಪಿ ಕಥಂ ಪ್ರತಿಪಾದಕಸ್ಯ ಯಾಜ್ಞವಲ್ಕ್ಯಸ್ಯ ವಾಕ್ಯಂ ಅನ್ಯಥಯಿತು ಶಕ್ಯಮಿತಿ ಚಿನ್ನ. ಆಯಿತು, ಮೈತ್ರೇಯ ಮಾತನ್ನು ಪೂರ್ವಪಕ್ಷ ಅಂತ ತಿಳ್ಕೊಳ್ಳೋಣ. ಆದರೂ ಯಾಜ್ಞವಲ್ಕ್ಯರು ಅದನ್ನೇ ಸಮರ್ಥನೆ ಮಾಡೋ ರೀತಿಯಲ್ಲಿ ಉತ್ತರ ಕೊಟ್ಟರು ಅಂತ ಯಾಕೆ ಹೇಳಬಾರ್ದು ನಾವು? ದ್ವೈತವನ್ನು ಹೇಳಿದ್ರಂತ ಯಾಕೆ ಅರ್ಥ ಮಾಡಬೇಕು ಅಂತ ಕೇಳುತ್ತಾನೆ. ಅದಕ್ಕೆ ಚಿತೇನ್ನ ಮೋಕ್ಷಸ್ಯ ಅಪುರುಷಾರ್ಥತ್ವ ಪ್ರಸಂಗೋ ಹಿ ಮೈತ್ರಿಯ ವಾಕ್ಯಸ್ಯ ಅರ್ಥ. ಮೈತ್ರಿಯ ಮುಖ್ಯ ಆಕ್ಷೇಪಣೆ ಏನು ಅಂತ ಕೇಳಿದರೆ, ಅಲ್ಲಿ ಜ್ಞಾನಾಭಾವವನ್ನು ಹೇಳಿದರೆ ಮೋಕ್ಷಕ್ಕೆ ಪುರುಷಾರ್ಥತ್ವನೇ ಬರೋದಿಲ್ಲ. ಪುರುಷಾರ್ಥ ಅಂದ್ರೇನು? ಪುರುಷೈಹಿ ಅರ್ಥತೆ ಇತಿ ಪುರುಷಾರ್ಥ, ವ್ಯಕ್ತಿ ಬಯಸ್ತಕ್ಕಂಥ ಪದಾರ್ಥ ಆಗಬೇಕು. ಇಲ್ಲಿ ಜ್ಞಾನಾಭಾವ ಅನ್ನೋದೇನದು? ಬಯಸ್ತೇ ಇರತಕ್ಕಂಥ ಪದಾರ್ಥ. ಅದನ್ನು ಮೋಕ್ಷ ಆಗೋದಾದ್ರೆ ಯಾರು ಇಷ್ಟಪಡ್ತಾರೆ ಹೋಗ್ಲಿಕ್ಕೆ ಯಾರಾದರೂ ಕೂಡ ಅದನ್ನು ಹೇಳಬಾರ್ದು. ಜ್ಞಾನ ಮತ್ತು ಸುಖ ಎರಡು ಹೋಗೋದಾದರೆ ಎಂದು ಪುರುಷಾರ್ಥ ಆಗೋದಿಲ್ಲ, ನೆನಪಿರಬೇಕು. ಜ್ಞಾನ ಮತ್ತು ಸುಖ, ಜ್ಞಾನಕ್ಕೆ ಲಿಂಕ್ಡೇ ಸುಖ, ಅವೆಂದೂ ಎರಡು ಕಳ್ಕೊಳ್ಳೋಕೆ ಇಷ್ಟಪಡಬಾರದು. ಇದಿಚ ಉತ್ತರ ವಾಕ್ಯೆ ಮುಕ್ತಸ್ಯ ಜ್ಞಾನಾಭಾವಯವ ಸಿದ್ಧಾಂತ ಸ್ಯಾತ್ತರ ಮೈತ್ರಿಯುಕ್ತ ಪ್ರಸಂಗಸ್ಯ ಉತ್ತರಂ ವಕ್ತವ್ಯಂ ನಚೋಕ್ತಂ. ಅವರೇನು ಮಾಡಿದರು ನೋಡು, ಹಾಗಲ್ಲ, ಜ್ಞಾನಾಭಾವ ಅಂದರೆ ಹೀಗೆ ಅಂತೇಳಿ ಅದು ಸಮರ್ಥನೆ ಮಾಡೋಕ್ಕೆ ಹೋಗಲಿಲ್ಲ ಅವರು. ಏನು ಹೇಳಿದ್ರು, ನಾನು ಹೇಳಿದ್ದು ಹಾಗಲ್ಲ ಅಂತಲೇ ಹೇಳ್ತಾರೆ ಮುಂದೆ, ಹಾಗೆ ಹೇಳಲೇ ಇಲ್ಲ ಅಂತ ಹೇಳ್ತಾರೆ. ಆದ್ದರಿಂದ ಅಜ್ಞಾನ ಅಲ್ಲ ಇದಕ್ಕೆ, ಅಜ್ಞಾನ ಅಂತ ಕರೆಯೋದಿಲ್ಲ. ಅವೇನಂತ ಕರಿತೀವಿ ಇದಕ್ಕೆ? ಇದಕ್ಕೆ ಅಜ್ಞಾನ ಅಂತ ಕರೆಯೋದಿಲ್ಲ. ಜ್ಞಾನ ಬರೋ ಚಾನ್ಸೇ ಇಲ್ಲ ಅವರಿಗೆ. ಜ್ಞಾನಾಭಾವ ಇದು ನಮಗೆ ಅಜ್ಞಾನ. ಯಾಕೆ ಜ್ಞಾನ ಇರೋ ಬರಬೇಕು, ಬಂದಿಲ್ಲ ಅಜ್ಞಾನ, ಗೊತ್ತಾಯ್ತಾ? ಜ್ಞಾನ ಬರೋ ಚಾನ್ಸೇ ಇಲ್ಲ. ಏನೇಳ್ಬೇಕು ಜಡಗಳಿಗೆ, ಏನು ಹೇಳ್ಬೇಕು ನಾವೀಗ? ಜ್ಞಾನಾಭಾವ. ಸೊ ಏನಾದಾಗ್ತಾನಲ್ಲ, ಈಗ ಜಡನಾಗ್ತಾನೆ. ಬಟ್ ದೇವ್ರನ್ನ ಹೇಳ್ಬೇಕು ನೀವು, ಹೋಗ್ಲಿ ಬ್ರಹ್ಮಕ್ಕೆ ಒಂತಾನೆ ತಿಳ್ಕೊಂಡು ಹಾಳಾಗಿ ಹೋಗ್ಲಿ. ಅದೇ ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಅಂತಿದೆ. ಬ್ರಹ್ಮದಲ್ಲಿ ಏನು ಒಪ್ಪಬೇಕು ನಾವಾಗ? ಜ್ಞಾನ ಒಪ್ಪಬೇಕು. ಬ್ರಹ್ಮಕ್ಕೆ ಒಪ್ಪಿದಾಗ ಏನು ಬರಬೇಕು ಇವನಿಗೆ? ಜ್ಞಾನ ಬರಬೇಕು. ಸೊ ಜ್ಞಾನಭಾವ ಹೇಳೋದು ಕೊಟ್ಟು ಪುರುಷಾರ್ಥ ಯಾಕಾಗತ್ತದು? ಇದನ್ನು ಅರ್ಥ ಮಾಡಿಕೊಟ್ರೆ ಸರಿ. ಅಲ್ಲ ಅಲ್ಲ, ಜ್ಞಾನಭಾವ ಅನೇಕ ವಿಧವಾದದ್ದು. ಅಜ್ಞಾನಕ್ಕೆ ಜ್ಞಾನಭಾವ ಅಂತ ಒಂದು ಅರ್ಥ, ಜ್ಞಾನ ಅನಭಾವ ಅಂತ ಒಂದು. ಅಭಾವದಲ್ಲಿ ಎರಡು ವಿಧವಾದದ್ದು, ಭಾವರೂಪ ಜ್ಞಾನ ಅಂತ ಒಂದು, ಅಭಾವ ರೂಪ ಜ್ಞಾನ ಅಂತ ಒಂದು. ಅರ್ಥ ಆಯ್ತಾ? ಅಭಾವ ರೂಪ ಜ್ಞಾನ ಎಂದು ಇರೋ ಚಾನ್ಸೇ ಇಲ್ಲ ಅದಕ್ಕೆ. ನಮಗಿರಬೇಕಾದ್ದಿಲ್ಲ ಭಾವರೂಪ ಜ್ಞಾನ, ಇರಬೇಕಾದ ಗೊತ್ತಾಗಬೇಕು, ಗೊತ್ತಾಗ್ತಾ ಇಲ್ಲ. ಅದು ಯಾವುದಕ್ಕೆ? ಚೇತನರಿಗೆ ಮಾತ್ರ. ಜಡಗಳಿಗೆ ಜ್ಞಾನ ಇರೋ ಚಾನ್ಸೇ ಇಲ್ಲ. ಅರ್ಥ ಆಯ್ತಾ? ಅದನ್ನ ಹೇಳೋದಿಲ್ಲ ಅವರು. ಅದೇ ಹೇಳ್ಬಿಟ್ಟು ಬ್ರಹ್ಮ ಏನಾಗಿಬಿಡ್ತಾನೆ? ಜಡ ಆಗಿಬಿಡ್ತಾನೆ. ಅವರು ಮನಸ್ಸಲ್ಲಿ ಹೇಳಬೇಕು ಅಂತ ಇದ್ರು ಕೂಡ ಬಾಯಲ್ಲಿ ಹೇಳಾಗಿಲ್ಲ ಅವರು. ಬೌದ್ಧ ಮತಕ್ಕೆ ಸಾಮ್ಯ ಬಂದ್ಬಿಡುತ್ತೆ. ಅದಕ್ಕಾಗಿ ಇಂಥ ಒಂದು ಟ್ರಿಕ್ ಉಪಯೋಗಿಸಿದ್ರು. ನಚೋಕ್ತಂ ತೇನ ಗಮ್ಯತೆ ಮುಕ್ತಸ್ಯ ಜ್ಞಾನಾಭಾವೋ ನಾ ಉತ್ತರ ವಾಕ್ಯ ಅಭಿಪ್ರೇತ ಇತಿ. ಆದ್ದರಿಂದ ಇಲ್ಲಿ ಬಂದಿರತಕ್ಕಂಥ ಪ್ರಸಂಗದಲ್ಲಿ ಮುಕ್ತರಿಗೆ ಏನು ಹೇಳಕ್ ಹೊರಟಿಲ್ಲ? ಜ್ಞಾನಾಭಾವ ಹೇಳೋದಕ್ಕೆ ಹೊರಟಿಲ್ಲ. ನಚೋಕ್ತಂ ನ ಕೇವಲ ಪೂರ್ವಪಕ್ಷ ಸ್ಥಿತಯ ಮೈತ್ರೇಯೋಕ್ತಸ್ಯ ದೋಷಸ್ಯ ಅಪರಿಹೃತತ್ವ ಅನ್ಯಥಾನುಪಪತ್ಯ ಅಭ್ಯುಪಗತತ್ವ ಅವಗಮಾತ್ ಆಕ್ಷೇಪೋಯಂ ವ್ಯಾಖ್ಯಾಯತೆ. ನ ಕೇವಲ ಪೂರ್ವಪಕ್ಷ ಸ್ಥಿತಯ ಮೈತ್ರೇಯೋಕ್ತಸ್ಯ ದೋಷಸ್ಯ ಅಪಹೃತತ್ವಾಚ್ಯ. ಇಲ್ಲಿ ಮೈತ್ರಿ ಹೇಳಿರತಕ್ಕಂಥ ಮಾತಿಗೆ ದೋಷ ಪರಿಹಾರ ಮಾಡಿಲ್ಲ ಅನ್ನೋ ಕಾರಣದಿಂದ ಅಷ್ಟೇ ಅಲ್ಲ, ಇನ್ನೊಂದು ಕಾರಣನೂ ಇದೆ ಅಂತ ಹೇಳ್ತಾರೆ. ಕಿಂ ತರ್ಹಿ ಇತ್ಯತ ಉಕ್ತಂ ಅವಿನಾಶಿ ಇತಿ. ಎರಡು ಪದ ಇದೆ, ಅಭ್ಯುಪಗಮ ಅಂದರೆ ಒಪ್ಕೊಳ್ಳೋದು ಅಂತ. ಎಲ್ಲಿದೆ ಅಭ್ಯುಪಗತತ್ವ ಅವಗಮಾತ್? ಅಭ್ಯುಪಗತತ್ವ ಅವಗಮಾತ್ ಅಭ್ಯುಪಗತತ್ವ ಬೇಡ, ಸರಿ ಇದೆ, ಆ ಇದೆ ಅನುಪತ್ಯ ಅನ್ಯಥಾ ಅನುಪಪತ್ಯ ಅಭ್ಯುಪಗತತ್ವ ಅವಗಮಾತ್. ಏನಂತಿಸ್ತಿದ್ದಾರೆ? ಏನಂತನಾಗಿದೆ ಅಲ್ಲಿ ಹೇಳಿ, ಇನ್ನೊಮ್ಮೆ ಹೇಳಿ. ನ ಕೇವಲ ಪೂರ್ವಪಕ್ಷ ಸ್ಥಿತಯ ಮೈತ್ರೇಯ ಉಕ್ತಸ್ಯ ದೋಷಸ್ಯ ಅಪರಿತತ್ವ ಅನಥಾನುಪತ್ಯ ಅಭ್ಯುಪಗತತ್ವ ಅವಗಮಾತ್ ಆಕ್ಷೇಪೋಯಂ ವ್ಯಾಖ್ಯಾಯತೆ. ಇಲ್ಲ ಅಭ್ಯುಪಗತ ಒಪ್ಪಿಕೊಂಡ್ರೆ ಅರ್ಥ ಆಗುತ್ತೆ, ಅನಭ್ಯುಪಗತ ಇರಬೇಕಾದ ಕಾರಣ ಇಲ್ಲ. ಅರ್ಥ ಮಾಡಿಕೊಂಡ ರೀತಿಯಲ್ಲಿ ಡಿಫರೆನ್ಸ್ ಆಗುತ್ತೆ ಅಷ್ಟೇ, ಗೊತ್ತಾಯ್ತಾ? ಅಭ್ಯುಪಮನೇ ಸರಿ, ಅನಭ್ಯುಪ ಬೇಕಾಗಿಲ್ಲ, ಅಭ್ಯುಪಗತತ್ವ ಅಂತ ಹೇಳ್ಕೊಂಡ್ರೆ ಸಾಕು. ಅಲ್ಲ ಅಭ್ಯುಪಗತ ಅಲ್ಲ, ಅಲ್ಲೇ ತಿಳ್ಕೊಂಡಿದ್ದೀನಿ ನಾನು. ಅಲ್ಲೇನಿದೆ ಅಲ್ಲೇ ಏನಂತ? ಇಲ್ಲ ಇಲ್ಲ ಇಲ್ಲ, ಅಭ್ಯುಪಗತ ಸರಿ ಹೋಗುತ್ತೆ, ಗೊತ್ತಾಯ್ತಾ? ಅಲ್ಲೂ ಅಭ್ಯುಪಗತ ಇದೆ ತಾನೆ, ಸರಿಯಾದ. ಮುಂದೇನಾಗಿದೆ? ಅನ್ಯತಾ ಅನುಪತ್ಯ ಅಭ್ಯುಪಗತತ್ವ ಅವಗಮಾತ್ ಆಕ್ಷೇಪೋಯಂ ವ್ಯಾಖ್ಯಾಯತೆ. ಅಲ್ಲಿ ಹೇಳಿದ್ನಲ್ಲಿ ವಾಕ್ಯ ಅನ್ವಯ ಮಾಡಿದ್ರೆ ಡಿಫ್ರೆಂಟ್ ಆಗುತ್ತೆ. ಅನ್ಯಾಯ ಒಂದು ರೀತಿ ಅನ್ವಯ ಮಾಡಿದಾಗ ಆ ಬೇಕು ನಮಗೆ, ಒಂದು ರೀತಿ ಮಾಡೋದು ಬೇಕಾಗಿಲ್ಲ. ಅವಳು ಒಪ್ಕೊಂಡಿದ್ದಾಳೆ ಅಂತ ಒಪ್ಕೊಳ್ಳೋದು, ಒಪ್ಕೊಂಡಿಲ್ಲ ಅಂತ ಒಪ್ಕೊಳ್ಳೋದು, ಯಾವ ದೃಷ್ಟಿ ಅಂತ ಇಟ್ಕೋ, ಆ್ಯಂಗಲ್ ಯಾವುದು ಅಂತ ಪ್ರಶ್ನೆ ಅಷ್ಟೇ. ಅದನ್ನು ಹೇಳ್ತಾರೆ ಈಗ. ಕಿಂ ತರ್ಹಿ ಇತ್ಯತ ಉಕ್ತಂ ಅವಿನಾಶಿ ಇತಿ. ಅವಿನಾಶಿ ವಾ ಅರೇ ಅಯಮಾತ್ಮ ಅನುಚ್ಛಿತಿ ಧರ್ಮ. ಅಲ್ಲಿ ಪಾಯಿಂಟ್ ಇದೆ. ಇವರು ಮೈತ್ರಿ ಹೇಳಿದ್ದಕ್ಕೆ ಪೋಷಕವಾಗಿ ಮೋಕ್ಷದಲ್ಲಿ ಜ್ಞಾನ ಒಪ್ಪಲೇಬೇಕು ಅಂತ ಹೇಳೋದಕ್ಕೆ ಅಲ್ಲಿ ಪದ ಉಪಯೋಗಿಸಿದ್ದಾರೆ. ಅವಿನಾಶಿ ಅಂತ ಒಂದು ಪದ, ಅನುಚ್ಛಿತ್ಯ ಧರ್ಮ ಅಂತ ಒಂದು ಪದ. ಉದಾಹರಣೆಗೆ ಇದಕ್ಕೆ ಒಂದು ಧರ್ಮ ಇದೆ, ಒಂದು ಕಥೆ ಹಾಲಿಗೊಂದು ಧರ್ಮ ಇದೆ, ಹಾಲಿರೋವರೆಗೂ ಇರುತ್ತೆ. ಆದರೆ ಹಾಲು ಯಾವಾಗಲಿರಬೇಕು ಅಂತ ಏನಿಲ್ಲ, ಗೊತ್ತಾಯ್ತಾ? ಹಾಲಿರೋವರೆಗೂ ಬಿಳಿ ಬಣ್ಣ ಇರುತ್ತೆ, ಆದ್ರೆ ಹಾಲು ನಿತ್ಯ ಏನೂ ಅಲ್ಲ. ಆದರೆ ಜೀವ ಎರಡು, ನಿತ್ಯ ಪ್ಲಸ್ ಅವನ ಧರ್ಮ ಯಾವುದು ಹೋಗೋದಿಲ್ಲ. ಅದು ಅವಿನಾಶಿ ಪ್ಲಸ್ ಅವಿನಿಶ್ಚಿತ್ಯ ಅನುಚ್ಛಿತ್ಯ ಧರ್ಮ, ಡಿಫ್ರೆನ್ಸ್ ಗೊತ್ತಾಯ್ತಾ? ಅಂದ್ರೆ ಏನಾಯ್ತು ಈಗ, ಜೀವ ಯಾವಾಗಲೂ ಇರ್ತಾನೆ, ಅವನಿಗೇನಿರಬೇಕು? ಜ್ಞಾನಾದಿಗಳು ಯಾವಾಗಲೂ ಇರಬೇಕು ಎರಡೆರಡಾಗ. ಹಾಲಿ ಬಿಳಿ ಬಣ್ಣ ಹಾಲಿರೋವರೆಗೆ ಇರ್ತದೆ ಅಷ್ಟೇ, ಹಾಲಿನ ಶಾಶ್ವತ ಅಲ್ಲ, ಆದರೆ ಜೀವ ಶಾಶ್ವತ. ಅದು ಎರಡು ಕಾರಣ ಹೇಳಿದ್ದಾರೆ. ಆದ್ರಿಂದಾನೇ ನಾವು ಏನು ಹೇಳೋಕ್ಕೆ ಸಾಧ್ಯ ಇಲ್ಲ. ಮೈತ್ರಿ ಹೇಳಿದಂಥ ಪ್ರಶ್ನೆಯಲ್ಲಿ ಜ್ಞಾನಭಾವ ಹೇಗೆ ಪುರುಷಾರ್ಥ ಆಯಿತು ಅಂತ ಕೇಳಿದ್ದಲ್ಲ, ಅದನ್ನು ಒಪ್ಪಬೇಕು ನಾವು, ಬೇರೆ ದಾರಿ ಇಲ್ಲ. ಅದಕ್ಕೆ ವಿರೋಧವಾಗದಂತೆ ಉತ್ತರ ಕೊಡಬೇಕೇ ಹೊರತು, ಹೌದು ಜ್ಞಾನಭಾವ ಇಲ್ಲ, ಹೇಳಿದ್ದೆ ಸರಿ ಅಂತ ಹೇಳೋದಕ್ಕೆ ಹೋಗಲಿಲ್ಲ ಅವರು. ನಾ ಹೇಳಿದ್ದೆ ತಪ್ಪು ತಿಳ್ಕೊಂಡು ಅಂತ ಹೇಳಿದ್ರೆ ಹೊರತು ನಾ ಹೇಳಿದ್ದು ಸರಿ ಅಂತ ಹೇಳೋದಿಲ್ಲ. ಮುಂದೆ ನೋಡಿ, ನವಿದ್ಯತೆ ಉಚ್ಛಿತ್ತಿ ಹಿ ಯಶಾಂತೆ ಅನುಚ್ಛಿತ್ತಯ ಅನುಚ್ಛಿತ್ತಯೋ ಧರ್ಮ ಯಶ್ಯಾಸೋ ಅನುಚ್ಛಿತ್ತಿ ಧರ್ಮ ಇತಿ ಬಿಡಿಸ್ತಾರ. ನವಿದ್ಯತೆ ಉಚ್ಛಿತ್ತಿ ಹಿ ಯಶಾಂತೆ ಅನುಚ್ಛಿತ್ತಯ, ಯಾವುದೇ ಉಚ್ಛಿತ್ತಿ ಇಲ್ವೋ ಅವು ಅನುಚ್ಛಿತ್ತಿಗಳು. ಅನುಚ್ಛಿತ್ತಯೋ ಧರ್ಮ, ಯಾವ ಧರ್ಮಗಳು ಉಚ್ಛಿನ್ನವಾಗತಕ್ಕಂಥ ಧರ್ಮಗಳಲ್ಲವೋ ಅಂಥ ಧರ್ಮಗಳನ್ನು ಹೊಂದಿರೋ ವಸ್ತು ಏನಂತ ಕರೀತಾರೆ, ಅನುಚ್ಛಿತ್ತಿ ಧರ್ಮ ಇತಿ. ಮುಕ್ತಸ್ಯ ಜ್ಞಾನಾದೀನಾಂ ಧರ್ಮಾಣಾಮಪಿ, ನಮ್ಮಲ್ಲಿ ಇಂದ್ರಿಯಗಳು ಎರಡಿದೆ, ಈಗ ಸ್ವರೂಪೇಂದ್ರಿಯಗಳಿದೆ ಎಂದು ಹೋಗೋದೇ ಇಲ್ಲವು. ಬಾಹ್ಯೇಂದ್ರಿಯ ಇದೆ, ಹೋಗಿಬಿಡುತ್ತೆ. ಯಾವಾಗ ದೇಹ ಹೋಗುತ್ತೆ ಏನಾಗುತ್ತೆ ಅಲ್ಲಿಗೆ, ಬಾಹ್ಯ ಒಂದು ಸ್ಟೇಜ್ ಮುಗೀತು, ಲಿಂಗದೇಹ ಹೋದಾಗ ಇನ್ನೊಂದು ಸ್ಟೇಜು ಮುಗೀತು. ಆದರೆ ಸ್ವರೂಪ ದೇಹ ಸ್ವರೂಪ ಇಂದ್ರಿಯಗಳು ಯಾವಾಗಲೂ ಇರುತ್ತೆ. ದೇವರಿಗೆ ಹಾಗಲ್ಲ, ಇರೋದೊಂದೇ, ಯಾವುದು ನಿತ್ಯವಾದದ್ದೊಂದೇನೆ. ಅದು ಬಹಳ ತುಂಬ ಇಂಪಾರ್ಟೆಂಟ್. ಅದು ಮುಕ್ತ ದೇವರ ಧರ್ಮಗಳು ಹಾಗೆ, ನಮ್ಮ ಧರ್ಮಗಳು ಹೀಗೆ. ಅಂದಮೇಲೆ ಹೇಗೆ ಹೋಗೋದು ಹೇಗೆ, ನ ಕೇವಲ ಸ್ವರೂಪಸ್ಯ, ಇದು ಇಂಪಾರ್ಟೆಂಟ್. ಸ್ವರೂಪ ಅಷ್ಟೇ ಉಳಿಯುತ್ತೆ ಅಂತ ಹೇಳಲಿಲ್ಲ, ಸ್ವರೂಪಗತವಾದ ಗುಣಾದಿಗಳು ಉಳಿಬೇಕು. ದುರ್ಯೋಧನ ಅಷ್ಟೇ ನಿತ್ಯ ಅಲ್ಲ, ಅವನು ದುಷ್ಟತ್ವನೂ ನಿತ್ಯನೇ, ಅರ್ಥ ಆಯ್ತಾ. ಅವನು ಜೀವಾಧಮತ್ವನೂ ನಿತ್ಯನೇ. ಭೀಮಸೇನದೇವರು ನಿತ್ಯ ಅಷ್ಟೇ ಅಲ್ಲ, ಅವರು ಜೀವೋತ್ತಮತ್ವ ಕೂಡ ನಿತ್ಯನೇ, ಅರ್ಥ ಆಯ್ತಾ. ಈಗ ಬರೀ ಅವನೇನು ಮಾಡ್ತಾನೆ, ಬರೀ ಆತ್ಮನಿತ್ಯ ಅಂತ ಹೇಳ್ತಾನೆ, ಅವನ ಗುಣಗಳು ನಿತ್ಯ ಅಲ್ಲ. ತಪ್ಪದು, ಆತ್ಮನಿತ್ಯ ಆತ್ಮನಿತ್ಯ ಅಂದ್ರೆ ಏನರ್ಥ, ಅಲಾಂಗ್ ವಿತ್ ಈಸ್ ಗುಣಗಳು ನಿತ್ಯ ಹೊರತು ಬರೀ ನಿತ್ಯ ಅಂತ ಅರ್ಥ ಅಲ್ಲ. ನ ಕೇವಲಂ ಸ್ವರೂಪಸ್ಯ ಅನುಚ್ಛಿತ್ತೇ ಪ್ರಸ್ತುತತ್ವಾತ್ ಪೂರ್ವವಾಕ್ಯೇ ಪ್ರತಿಪಾದಕೇನ ಏವ ಉಕ್ತತ್ವಾತ್ ಪ್ರಸಂಗ ಏವಾಯಮಿತಿ ಜ್ಞಾಯತೆ. ಇದೆಲ್ಲ ನೋಡಿದ ಮೇಲೆ ಇಲ್ಲಿ ಬಂದಿರೋದು ತರ್ಕ ಅಂತ ಸ್ಪಷ್ಟವಾಗಿ ತಿಳಿತಾ ಇದೆ. ಅದು ನಿರ್ಣಯ ಬೇರೆ, ಸಾಧನಾನುಮಾನ ಅಂಬೋದು ಬೇರೆ, ದೂಷಣಾನುಮಾನ ಬೇರೆ. ತರ್ಕ ಅಂಬೋದು ಏನದು, ದೂಷಣಾನುಮಾನದ ಪ್ರಭೇದ. ದೂಷಣಾನುಮಾನದ ಉದ್ದೇಶ ಏನು, ನೀವು ಹೇಳಿದ ಸರಿಯಲ್ಲ ಅಂತ ಹೇಳೋದಕ್ಕೋಸ್ಕರ ಉಪಯೋಗಿಸೋದು. ಈ ಸಾಧನಾನುಮಾನ ಏನು ಮಾಡುತ್ತೆ, ಸರಿ ಅಂತ ಹೇಳಿದರೆ ಸಾಧನಾನುಮಾನ, ಸರಿಯಲ್ಲ ಆದ್ರಿಂದ ಇದನ್ನು ಒಪ್ಪಬೇಕು ಅಂತ ಹೇಳೋದು ದೂಷಣಾನುಮಾನ. ಅನ್ಯಥಾ ಪೂರ್ವೋತ್ತರ ವಿರೋಧ ಪ್ರಸಂಗಾತ್, ಇಲ್ಲಿವರು ಏನಾಗ್ತಿತ್ತು, ಪೂರ್ವ ಉತ್ತರ, ಪೂರ್ವ ಅಂದರೆ ಹಿಂದೆ, ಉತ್ತರ ಅಂದರೆ ಆಮೇಲೆ, ಹಿಂದೂ ಮುಂದಿಗೆ ಏನಾಗ್ತಾ ಇತ್ತು, ವಿರೋಧ ಬರ್ತಾ ಇತ್ತು. ಅಂದರೆ ಅನುಸ್ಥಿತಿ ಧರ್ಮ ಅಂತ ಹೇಳಿ ಅವ್ರ ಮುಂದೆ ಜ್ಞಾನ ನೆರವಿಲ್ಲ ಅಂತ ಕೇಳಿದರೆ, ಅನುಸ್ಥಿತಿ ಧರ್ಮ ಶಬ್ದಕ್ಕೂ ಜ್ಞಾನಭಾವಕ್ಕೂ ಏನು ಸಂಬಂಧ, ವಿರೋಧ ಸಂಬಂಧ. ಅದರಿಂದ ಹೇಳೋ ಸಾನ್ಸಸ್ಸೇ ಇಲ್ಲ ಅವರು. ನಾನು ಅತ್ರೈವ ಮಾ ಭಗವಾನ್ ಇತ್ತಿನ ಮೋಕ್ಷಸ್ಯ ಪುರುಷಾರ್ಥತ್ವ ಪ್ರಸಂಗ ಅಭಿಪ್ರಾಯ ಕಿಂತು ವಿಜ್ಞಾನಘನ ಇತ್ಯುಕ್ತ ಪುನರ್ ನಪ್ರೇತ್ಯ ಸಂಜ್ಞಾಸ್ತಿ ಇತ್ಯುಕ್ತೆ ವ್ಯಾಹತ್ಯಭಿಪ್ರಾಯೇಣ ಅತ್ರೈವ ಇತ್ಯುಕ್ತ. ತತ್ರ ಸಂಸಾರೇ ವಿಜ್ಞಾನಘನೋ ಮೋಕ್ಷೇತು ಕೇನ ಕಂಪಶ್ಯೇದಿತಿ ಪರಿಹಾರ ಸಂಗತ ಏವೇತಿ ಮೈವಂ. ಮತ್ತೆ ಪ್ರಶ್ನೆ ಮಾಡ್ತಾನೆ ನೋಡ್ರಿ, ಪ್ರಶ್ನೆ ಹಾಗಲ್ಲ. ನಾನು ಅತ್ರೈವ ಮಾ ಭಗವಾನ್ ಇತಿ ಎಂಬ ವಾಕ್ಯಕ್ಕೆ ಮೋಕ್ಷಸ್ಯ ಪುರುಷಾರ್ಥತ್ವ ಪ್ರಸಂಗ ಅಭಿಪ್ರಾಯ, ನೀವೇನು ಅರ್ಥ ಮಾಡಿದಿರಿ, ಮೋಕ್ಷದಲ್ಲಿ ಜ್ಞಾನ ಇಲ್ಲ ಅಂತ ಹೇಳಿದರೆ ಪುರುಷಾರ್ಥನೇ ಆಗೋದಿಲ್ಲ ಅಂತ ತರ್ಕ ಹಾಕ್ತೀವಿ ಅಂತ ಹೇಳಿದರಲ್ಲ, ಅರ್ಥ ಇಲ್ಲ ಅಲ್ಲಿ, ನೀವರ್ಥ ಮಾಡ್ತೀವಿ. ಕಿಂತು ವಿಜ್ಞಾನಘನ ಇತ್ಯುಕ್ತ ಪುನರ್ ನಪ್ರೇತ್ಯ ಸಂಜ್ಞಾಸ್ತಿ ಇತ್ಯುಕ್ತೆ ವ್ಯಾಹತ್ಯಭಿಪ್ರಾಯಣ ಅತ್ರೈವ ಉತ್ಯುಕ್ತ. ವಿಜ್ಞಾನಘನ ಅಂತ ಕರೆಯೋದು, ಆಮೇಲೆ ಸಂಜ್ಞಾ ಇಲ್ಲ ಅಂತ ಕರೆಯೋದು, ಇದು ಪುರುಷಾರ್ಥದ ಪ್ರಶ್ನೆಯಲ್ಲ. ವಿಜ್ಞಾನಘನತ್ವಕ್ಕೂ ಜ್ಞಾನಾಭಾವಕ್ಕೂ ವ್ಯಾಹತಿ ಅಂತ ಹೇಳಬೇಕೆ ಹೊರತು ಅಪುರುಷಾರ್ಥತ್ವ ಹೇಗೆ ಹೇಳ್ತೀರಿ ಅಂತ ಕೇಳ್ತಾರೆ. ತತ್ರ ಸಂಸಾರೇ ವಿಜ್ಞಾನಘನೋ ಮೋಕ್ಷೇತು ಕೇನ ಕಂಪಸ್ಯೇದಿತಿ ಪರಿಹಾರ ಸಂಗತ ಇವೆ ಇತಿ ಮೈವಂ. ಅದರಿಂದ ಸರಿ ಹೋಗುತ್ತೆ ಅಂತ ಹೇಳಿದ. ಮೈವಂ ಹಾಗಲ್ಲ, ತಥಾ ಸತಿ ಅತ್ರೈವ ಮಾ ಭಗವಾನ್ ಮೋಹಾಂತಂ ಅಪಿಪತ್ ಯತ್ ವಿಜ್ಞಾನಘನ ಇತಿ ನಪ್ರೇತ್ಯ ಸಂಜ್ಞಾಸ್ತಿ ಇತಿ ಚೈತಿ ವಾಕ್ಯದ್ವಯ ಉಪಾದಾನ ಪ್ರಸಂಗಾತ್ ವ್ಯಾಘಾತಸ್ಯ ಉಭಯಾಶ್ರಿತತ್ವಾತ್. ಅದು ಕೇಳ್ತಾರೆ, ಹೌದು ವ್ಯಾಘಾತನೇ, ವ್ಯಾಘಾತ ಎಲ್ಲಿ ಗಂಡಾಗುತ್ತದ, ಪುರುಷಾರ್ಥ ತೆಗೆದು ಹಾಕ್ಬಿಡ. ಅರ್ಥ ಆಯ್ತಾ, ವ್ಯಾಘಾತದಲ್ಲಿ ತಾತ್ಪರ್ಯ ಅಲ್ಲ. ಯಾವುದ್ರಲ್ಲಿ ತಾತ್ಪರ್ಯ, ಪುರುಷಾರ್ಥ ಅಲ್ಲ ಅಂತ ಹೇಳೋದ್ರಲ್ಲಿ ತಾತ್ಪರ್ಯ. ಗೊತ್ತಾಯ್ತು, ವ್ಯಾಘಾತದ ಮಾತಾಡ್ತಾರೆ, ನನ್ನ ಮಾತು ಸರಿಯಲ್ಲ ಅಂತ ಅರ್ಥ ಅಲ್ಲಿ, ಬರೀ ವ್ಯಾಘಾತ ಸ್ಟಾಪ್ ಆಗೋದಿಲ್ಲ, ಅಪ್ಲಿಕೇಶನ್ ಇದೆ ಮುಂದೆ. ಅದಕ್ಕೆ ಅವಳು ಒಟ್ಟು ತಾತ್ಪರ್ಯ ಏನಾಯ್ತು ಅಂದರೆ, ವಿಜ್ಞಾನಘನ ಅಂತ ಈಗ ಕರೆಯೋದು, ಮುಂದೆ ಜ್ಞಾನ ಇಲ್ಲ, ಮೋಕ್ಷದಲ್ಲಿ ಜ್ಞಾನ ಇಲ್ಲ ಅಂತ ಕರೆಯೋದು. ವ್ಯಾಹತಿ ಬಂತು, ವ್ಯಾಹತಿ ಬಂದಿದ್ದರಿಂದಾಗಿನೇ ನೀವು ಹೇಳ್ತಕ್ಕಂಥ ಮೋಕ್ಷ ಏನಾಗಲಿಲ್ಲ, ಪುರುಷಾರ್ಥವಾಗಲಿಲ್ಲ ಅಂತ ಅಲ್ಲಿಗೆ ಅನ್ವಯ. ಅತ್ರ ಸಂಸಾರೇ ವಿಜ್ಞಾ ಮೈವಂ ತಥಾ ಸತಿ ಪ್ರೇರಿತಿ ಉಕ್ಯದ ಪ್ರಸಂಗ ಉಭಯಾಶ್ರಿತತ್ವ ಏಕಸ್ಯವತ್ತು ವಾಕ್ಯಸ್ಯ ಉಪಾದಾನಾತ್ ತದ್ವಿಷಯಮೇವ ದೋಷೋದ್ಭಾವನಮಿತಿ ಜ್ಞಾಯತೆ. ಒಂದೇ ಒಂದು ವಾಕ್ಯ, ಏಕಸ್ಯವತ್ತು ವಾಕ್ಯಸ್ಯ ಉಪಾದಾನಾತ್, ಒಂದೇ ಒಂದು ವಾಕ್ಯವನ್ನು ಹಿಡ್ಕೊಂಡು ಮಾತಾಡಿದ್ರಿಂದ ತದ್ವಿಷಯಮೇವ ದೋಷೋದ್ಭಾವನಮಿತಿ ಜ್ಞಾಯತೆ. ಅದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ದೋಷ ಹೇಳ್ತಿದ್ದಾರೆ ಹೊರತು ಯಾವುದೋ ವಿಷಯಕ್ಕೆ ಸಂಬಂಧಪಟ್ಟಂತೆ ದೋಷ ಹೇಳ್ತಾ ಇಲ್ಲ. ನಚ ಅನ್ಯೋ ಅಭಿಪ್ರಾಯೋ ದೃಶ್ಯತೆ ಇತಿ ಉಕ್ತಾಭಿಪ್ರಾಯಮೇವ ಇದಂ. ಬೇರೊಂದು ಅಭಿಪ್ರಾಯ ಇಲ್ಲಿ ಕಾಣದಿಲ್ಲ. ಆದ್ರಿಂದ ಉಕ್ತಾಭಿಪ್ರಾಯಮೇ ವೈದ. ಉಕ್ತಾಭಿಪ್ರಾಯ ಯಾವುದದು? ಮೋಕ್ಷಸ್ಯ ಅಪುರುಷಾರ್ಥತ್ವ ಪ್ರಸಂಗಾಭಿಪ್ರಾಯ ಎಂದು ಹೇಳಿದ್ದಾರೆ. ಅದೇ ಅಭಿಪ್ರಾಯದಲ್ಲೇ ಹೇಳಬೇಕು ನಾನು. ಉಚ್ಚಿತ್ತಿದೆ ಧರ್ಮ ಯಶಾಸೋ ಉಚ್ಚಿತ್ತಿ ಧರ್ಮ ನೋಚ್ಚಿತ್ತಿ ಧರ್ಮ ಅನುಚ್ಛಿತ್ತಿ ಧರ್ಮ ಇದು ಸ್ವರೂಪ ವಿನಾಶ ಏಬುಚ್ಯತೆ ಇವತ್ತು ಧರ್ಮಾನುಚ್ಛಿತ್ತಿ ರೀತಿ ಚೇನ್ನ ಸ್ವರೂಪ ವಿನಾಶಸ್ಯ ಅವಿನಾಶಿ ಇತ್ಯನೇನೇ ಉಕ್ತತ್ವಾ. ಮತ್ತೆ ಪ್ರಶ್ನೆ ಮಾಡಿದೆ, ಹೋಲಿ ಬಿಡಿ, ಈ ರೀತಿ ಅರ್ಥ ಮಾಡೋಣ. ಜೀವನಿಗೆ ಅಲ್ಲೇನು ಹೇಳಿದ್ದಾರೆ, ಅನುಚ್ಛಿತ್ತಿ ಧರ್ಮ ಅಂತ ಕರೆದಿದ್ದಾರೆ. ಅನುಚ್ಛಿತ್ತಿ ಧರ್ಮ ಅಂದ್ರೆ ಏನರ್ಥ? ಅವ್ರ ಜ್ಞಾನಾದಿ ಗುಣಗಳು ಹೋಗೋದಿಲ್ಲ ಆ ರೀತಿ ಅರ್ಥ ಅಲ್ಲ, ಅವನು ಸ್ವರೂಪ ಹೋಗೋದಿಲ್ಲ ಅಂತ ಅಷ್ಟೇ ಅರ್ಥ. ಆದ್ದರಿಂದ ಏನು ಪ್ರತಿ ಮೊದಲು ಧರ್ಮಗಳಿಲ್ಲ ಆಮೇಲೂ ಧರ್ಮಗಳಿಲ್ಲ, ನೋನೋ ಪ್ರಾಬ್ಲಮ್ ಅಂತ ಹೇಳಿದ. ಅದಕ್ಕೆ ಹೇಳ್ತಾರೆ, ಬರೀ ಅಷ್ಟೇ ಹೇಳೋ ಉದ್ದೇಶ ಇದ್ದಿದ್ರೆ, ಸ್ವರೂಪತಃ ನಾಶ ಇಲ್ಲ ಅಂತ ಹೇಳೋ ಅಷ್ಟೇ ಉದ್ದೇಶ ಇದ್ದಿದ್ರೆ ಅವಿನಾಶಿ ಅಂತ ಹೇಳಿದ್ದಾರೆ. ಈಗಾಗಲೇ ಅವಿನಾಶಿ ವಾರ್ಯ ಮಯಮಾತ್ಮ ಅನುಸ್ಥಿತಿ ಸರ್ ಎರಡು ಪದ ಉಪಯೋಗಿಸಿದ್ದಾರೆ. ಅವಿನಾಶಿ ಪದದಿಂದ ಏನರ್ಥ ಬಂತು? ಸ್ವರೂಪ ನಿತ್ಯ ಅಂತೇಳಿ. ಅನುಚ್ಛಿತ್ತಿ ಧರ್ಮ ಅನ್ನೋ ಶಬ್ದ ಏನು ಶಬ್ದ ಬಂತು? ಅನುಗುಣಗಳ ನಿತ್ಯ ಅಂತೇಳಿ ಎರಡು ಪದ ಇದೆ. ಅವನೇನು ಮಾಡ್ದ? ಅನುಚ್ಛಿತ್ತಿ ಧರ್ಮ ಶಬ್ದಕ್ಕೇನೆ ಅವಿನಾಶಿ ಅಂತ ಅರ್ಥ ಮಾಡ್ತೇನೆ ಅಂತ ಹೇಳಿದ. ಅವಿನಾಶಿ ಅವಿನಾಶಿ ಎರಡಾಯ್ತಾಗ ಏನು ದೋಷ ಬಂತಲ್ಲಿ? ಪುನರುಕ್ತಿ ಆಯ್ತಾಗ ಅರ್ಥ ಆಯ್ತಾ? ಈಗ ಪುನರುಕ್ತಿ ದೋಷ ಬರಬಾರದು. ಆ ದೃಷ್ಟಿಯಲ್ಲಿ ನೀವು ಹೇಳಿದ ಸರಿಯಲ್ಲ. ಪ್ರತಿಯೊಂದು ಪದ ಹೇಗೆ ನೋಡಬೇಕು ತೋರಿಸ್ತಾರೆ. ಅಲ್ಲಿ ಅವಿನಾಶಿ ಧರ್ಮ ಅನ್ನೋ ಪದ, ಅನುಚ್ಛಿತ್ತಿ ಧರ್ಮ ಅನ್ನೋ ಒಂದು ಪದ, ಅವಿನಾಶಿ ಅಂತ ಒಂದು ಪದ. ಅನುಚ್ಛಿತ್ತಿ ಧರ್ಮಕ್ಕೆ ಉತ್ತರ ಕೊಡಲಿಕ್ಕೆ ಬರದೆ ಹೋದಾಗ ಏನು ಮಾಡಿಬಿಟ್ಟ ಅವನು? ಓ, ಧರ್ಮ ನಿತ್ಯತ್ವ ಹೊರಟಿಲ್ಲ ಇಲ್ಲಿ, ಸ್ವರೂಪ ನಿತ್ಯ ಅಂತ ಮಾತ್ರ ವಾದ ಮಾಡ್ತೇವೆ ಅಂತ ಕೇಳಿದರೆ ಆ ಪದಕ್ಕೆ ಅವಿನಾಶಿ ಅಂತ ಪದ ಉಪಯೋಗ ಅರ್ಥ ಆಗುತ್ತೆ ನೋಡಿ. ಏನ ಕರಣ ಸಮೂಹೇನ ಅಶ್ಯ ವಿದುಷಃ ಸರ್ವಂ ಕಾರಣಮಿತಿ ನಚ ಅನ್ಯೋಭಿಪ್ರಾಯ ನನು ಉಚ್ಛಿತ್ತಿ ಧರ್ಮೋ ಉಚ್ಛಿತ್ತಿ ಧರ್ಮೋ ಯಶಾಸೋ ಉಚ್ಛಿತ್ತಿ ಧರ್ಮ ನಾವುಚ್ಛಿತ್ತಿ ಧರ್ಮ ಅನುಚ್ಛಿತ್ತಿ ಧರ್ಮ ಇತಿ ಸ್ವರೂಪ ಅವಿನಾಶೇವ ಉಚ್ಯತೆ ನತು ಧರ್ಮಾನುಚ್ಛಿತ್ತಿ ಇತಿ ಚೇನ್ನ. ಅಲ್ಲಿ ಧರ್ಮಾನುಚ್ಛಿತ್ತಿ ಬಂದಿಲ್ಲ, ಸ್ವರೂಪಾನುಚ್ಛಿತ್ತಿ ಮಾತ್ರ ಬಂದಿದೆ ಅಂತ ಅದಕ್ಕೆ ಹೇಳಬಾರದು. ನಾ ಹೇಳಬಾರದು ಸ್ವರೂಪ ಅವಿನಾಶಸ್ಯ ಅವಿನಾಶಿ ಇತ್ಯನೇನೈವ ಉಕ್ತತ್ವ. ಸ್ವರೂಪ ವಿನಾಶಿತ್ವವನ್ನು ಅವಿನಾಶಿ ಶಬ್ದ ಹೇಳಿದಾರಾದ್ರಿಂದ ಅದು ಪುನರುಕ್ತಿ ಆಗುತ್ತೆ, ಹೇಳಬೇಕಾಗಿಲ್ಲ. ನಿರ್ವಿಕಾರತ್ವ ತೇನೋಕ್ತಮಿತಿ ಚೇತನ. ನೋಡ್ರಿ, ಮೊದಲೇದಕ್ಕೆ ಏನಂತ ಅರ್ಥ? ಸ್ವರೂಪ ಅವಿನಾಶಿ ಅಂತ ಅರ್ಥ. ಅನುಚ್ಛಿತ್ತ ಧರ್ಮ ಅಂದ್ರೆ ಏನರ್ಥ? ವಿಕಾರ ಇಲ್ಲ ಅಂತ ಅರ್ಥ. ಈ ರೀತಿ ಮಾಡ್ತೇನೆ ಅಂತ. ತಥಾಪಿ ಅನುಚ್ಛಿತ್ತಿ ರೀತಿ ಬಹುರೀಣೈವ ಪೂರ್ಣತ್ವ ಧರ್ಮಪದ ವೈಯರ್ಥ್ಯಂ. ಅವ್ನು ಎಷ್ಟು ಮಾಡಕ್ಕೆ ಹೋದ್ರೂ ಹಿಡಿಬೇಕು, ಬಿಡದಲ್ಲ ಅವನ್ನ. ಕಾರಣ ಕೊಡ್ಬೇಕಾದ್ರೆ ಎಸ್ಕೇಪ್ ಮಾಡಿ ಏನೇನು ಕಾರಣ ಕೊಡ್ತಾವನೀಗ ನೋಡಿದ್ರ ಅವಿನಾಶಿ ಅಂತ ಒಂದು ಪದಕ್ಕೆ ಅರ್ಥ ಇದೆ. ಕರೆಕ್ಟ್, ನೀವು ಹೇಳಿದ್ದು. ಅನುಚ್ಛಿತ್ತಿ ಧರ್ಮ ರಿಪಿಟೇಷನ್ ಅಲ್ಲ. ಏನಂದ್ರೆ ಅನುಚ್ಛಿತ್ತಿ ಅವಿನಾಶಿ ಅಂದ್ರೆ ಏನರ್ಥ? ಸ್ವರೂಪದಲ್ಲಿ ನಿತ್ಯ ಅಂತ ಅರ್ಥ. ಆಮೇಲೆ ಅನುಚ್ಛಿತ್ತಿ ಧರ್ಮ ಅಂದ್ರೆ ಏನರ್ಥ? ಅವ್ನು ವಿಕಾರ ಹೊಂದೋದಿಲ್ಲ ಅಂತ ಅರ್ಥ. ದೇರ್ಫೋರ್ ಇನ್ನೊಂದು ಅರ್ಥ ಬಂತು, ಪುನರುಕ್ತಿ ಆಗ್ಲಿಲ್ವಾ ಅಂತ ಕೇಳಿದ. ಅದಕ್ಕೆ ಹೇಳ್ತಾರೆ ಇಲ್ಲ, ಕರೆಕ್ಟ್ ನೋಡಲ್ಲಿ. ಅಲ್ಲಿ ಹಾಗಿದ್ದು ಏನು ಬೇಕಾಗಿತ್ತು ಗೊತ್ತಾ? ಅಲ್ಲಿ ಅವಿನಾಶಿ ವಾರ್ಯ ಮಹಾತ್ಮ ಅನುಚ್ಛಿತ್ತಿ ಅಂತ ಹೇಳಬೇಕು. ನಿರ್ವಿಕಾರ ಅಂತ ಅಷ್ಟೇ. ಧರ್ಮ ಎತ್ತಕ್ಕೆ ಬೇಕು ಅದಕ್ಕೆ? ಧರ್ಮ ಅನ್ನೋ ಪದ ಏನು ಹೇಳ್ತಾ ಇದೆ? ಅವನ ಸ್ವರೂಪದ ಬಿಟ್ಟು ಗುಣಗಳ ಬಗ್ಗೆ ಮಾತಾಡ್ತಾ ಇದೆ. ತಿಳಿತಾ? ಧರ್ಮ ಅನ್ನೋ ಪದ ಅವನಿಗೆ ಅನ್ವಾಂಟೆಡ್ ಪದ ಆಯ್ತು. ಅವನೇನು ತೆಗೆದು ಬಿಡ್ತೀನಿ ಅಂತ ಆಗಲೇ ತೆಗೆಯೋ ಚಾನ್ಸ್ ಇಲ್ಲ. ಕೆಲವು ತೆಗೆದಾಕ್ಬಿಟ್ರೆ ಆಗಲೇ ತೆಗಲಿಕ್ಕೆ ಬರೋದಿಲ್ಲ. ಮೂಲದಲ್ಲಿರೋದಕ್ಕೆ ಅರ್ಥ ಮಾಡಕ್ಕೆ ಹೊರಟಾಗ ತೆಗೆಯೋದು ತಪ್ಪು, ಸೇರಿಸೋದು ತಪ್ಪು, ಎರಡು ಮಾಡಿದ್ರು ದೋಷನೇ. ತೆಗೆದು ಬಿಟ್ರೆ ಅಂತರಿತ ಅಂತ ಕರೀತಾರೆ, ಸೇರಿಸಿಬಿಟ್ರೆ ಪ್ರಕ್ಷೇಪ ಅಂತ ಕರೀತಾರೆ. ಎರಡನ್ನೂ ಮಾಡಬಾರ್ದು. ಗೃಹಿಣಿ ಪೂರ್ಣತ್ವ ಧರ್ಮಪದ ವೈಯರ್ಥ್ಯ. ಆಗ ಧರ್ಮಪದ ಯಾಕೆ ಹಾಕ್ತಿದ್ರು ಅಂತ ಕೇಳಿದರು. ತಸ್ಮಾತ್ ವಿಜ್ಞಾನ ಘನ ಏವ ಏತೆಭ್ಯೋ ಭೂತೇಭ್ಯ ಸಮುತ್ಥಾಯ ತಾನೇವ ಅನುವಿನಶ್ಯತೀತಿ. ತಸ್ಮಾತ್, ಆದ್ದರಿಂದ ವಿಜ್ಞಾನ ಘನ ಏವ ಏತೆಭ್ಯೋ ಭೂತೇಭ್ಯ ಸಮುತ್ಥಾಯ. ವಿಜ್ಞಾನ ಘನನಾದ ಜೀವ ಈ ಪಂಚಭೂತಗಳ ಸಂಪರ್ಕ ಹೊಂದಿಬಿಟ್ಟಿದ್ದಾನೆ. ಮುಂದೇನಾಗ್ತಾನೆ? ಅವನ್ನೆಲ್ಲ ಕಳ್ಕೊಂಡು ಬಿಡ್ತಾನೆ. ತಾನೇವ ಅನುವಿನಶ್ಯತೀತಿ. ಮುಂದೇನಾಗ್ತಾನೆ? ಅವಿಷ್ಟು ನಾಶ ಆಗತ್ತೆ. ಯಾವುದು ನಾಶ ಆಗತ್ತೆ? ಪಂಚಭೂತಾದಿಗಳ ಸಂಪರ್ಕ ನಾಶವಾಗುತ್ತೆ ಹೊರತು ಸ್ವರೂಪದ ಜ್ಞಾನ ನಾಶವಾಗೋದಿಲ್ಲ. ಸಂಸಾರೇ ಜ್ಞಾನ ಸ್ವರೂಪಸ್ಯ ಜೀವಸ್ಯ ಭೂತೋತ್ಪತ್ತಿ ವಿನಾಶ ನಿಮಿತ್ತೌ ಉತ್ಪತ್ತಿ ವಿನಾಶೌ ವಿತ್ತಿ ಅಭಿಪ್ರಾಯ ನ ಪ್ರೇತ್ಯ ಸಂಜ್ಞಾಸ್ತಿ ಇತಿ ಮುಕ್ತಸ್ಯ ತು ಭೂತಾನಾಂ ವಿನಿವೃತ್ತತ್ವಾತ್ ತನ್ನಿಮಿತ್ತಂ ವೃತ್ತಿ ಜ್ಞಾನಂ ಉಪಲಕ್ಷಣಮೇತತ್ ಉತ್ಪತ್ತಿಯಾದಿ ಕಂಚ ನಾಸ್ತಿ ಇತಿ ಯಾಜ್ಞವಲ್ಕೇನ ಉಕ್ತಂ. ಇದು ತಾತ್ಪರ್ಯ. ಅದೇ ಹೇಳ್ತಾರೆ ಒಟ್ಟು ಮುಖ್ಯ ವಿಷಯ ಯಾವುದು? ಈಗ ನ ಪ್ರೇತ್ಯ ಸಂಜ್ಞಾ ಅಸ್ತಿ, ಇದು ವಾಕ್ಯ ಇದೆ. ನ ಪ್ರೇತ್ಯ ಸಂಜ್ಞಾ ಅಸ್ತಿ. ನ ಪ್ರೇತ್ಯ ಸಂಜ್ಞಾ ಅಸ್ತಿ ಏನರ್ಥ? ಪ್ರೇತ್ಯ ಮುಕ್ತನಾದ ಮೇಲೆ ಸಂಜ್ಞಾ ನಾಸ್ತಿ, ಜ್ಞಾನ ಇರೋದಿಲ್ಲ ಅಂತ ಅರ್ಥ. ಅದು ಇದು ಮೇನ್ ಪಾಯಿಂಟ್. ಅವನೇನು ಹೇಳ್ತಾ? ಮುಕ್ತನಾದ ಮೇಲೆ ಜ್ಞಾನ ಇರೋದಿಲ್ಲ. ನೋಡಿದ್ರ ಮುಕ್ತಿಯಾದ್ರೆ ಜ್ಞಾನ ಇಲ್ಲ ಅಂತ ಹೇಳ್ತೇನೆ ಶುರು ಮಾಡ್ದೆ. ಅದಕ್ಕೆ ಹೇಳ್ತಾರೆ ಆ ಪದಕ್ಕೆ ನೀನು ಹೇಳೋ ಅರ್ಥ ಬರಲಿಕ್ಕೆ ಸಾಧ್ಯ ಇಲ್ಲ ಅಂತ ಇಷ್ಟೊತ್ತು ಹೇಳಿದ್ರಿ. ಈಗ ಮತ್ತೆ ನೀವೇನು ಅರ್ಥ ಹೇಳ್ತೀರಿ ಅಂದರೆ, ನಾವೇ ಹೇಳ್ತೀವಿ ಅಂದರೆ, ಜೀವ ಏನಾಗಿದ್ದಾನೆ ಸಂಸಾರದಲ್ಲಿ? ವಿಜ್ಞಾನ ಘನ, ಜ್ಞಾನಾದಿ ಗುಣ ಹೊಂದ್ಬಿಟ್ಟಿದ್ದಾನೆ. ಆದರೆ ಒಂದು ಪ್ರಾಬ್ಲಮ್ ಇದೆ ಅವನಿಗೆ. ಏನು ಪ್ರಾಬ್ಲಮ್ ಇದೆ ಅಂದರೆ, ಜ್ಞಾನದಲ್ಲಿ ಎರಡು ವಿಧ ಜ್ಞಾನ ಇದೆ. ಎಂಥ ವಿಧವಾದ ಜ್ಞಾನ? ಸಾಕ್ಷಿಯಿಂದ ಬರೋ ಜ್ಞಾನ ಇದೆ. ಎಂಥ ಜ್ಞಾನ ಅದು? ಸ್ವರೂಪದ ಜ್ಞಾನ, ಸರಿಯಾದ ಜ್ಞಾನ ಅದು. ಆದರೆ ಬಾಹ್ಯೇಂದ್ರಿಯಿಂದ ಬರೋ ಜ್ಞಾನ ಬೇರೆ ಇದೆ, ಅದೇ ಇದೆ. ಈ ಬಾಹ್ಯೇಂದ್ರಿಯ ಜ್ಞಾನ ಎಂಥದ್ದು? ಪಂಚಭೂತದ ದೇಹದಿಂದಾಗಿ ಬರೋ ಜ್ಞಾನ ಅದು. ಅರ್ಥ ಆಯ್ತಾ? ಅದರಿಂದಾಗಿನ ತಪ್ಪು ಸರಿ ಎರಡೂ ಇರುತ್ತದ್ರೆ, ಮಿಕ್ಸ್ಚರ್ ಎರಡು ಸೇರ್ಕೊಂಡ್ಬಿಟ್ಟಿರುತ್ತೆ. ಸ್ವರೂಪ ಜ್ಞಾನ ಸಾಕ್ಷಿ ಎಂಬುದೇನು ಯಾವಾಗಲೂ ಎರ್ರ ಆಗೋದೇ ಇಲ್ಲ. ಮುಕ್ತಿಯಲ್ಲಿ ಏನಾಗುತ್ತೆ ಅಂದರೆ ಪ್ರೇತ್ಯ ಸಂಜ್ಞಾ ನಾಸ್ತಿ ಅಂದರೆ ಈ ಎಕ್ಸ್ಟರ್ನಲ್ ನಾಲೆಜ್ ಇರೋದಿಲ್ಲ. ಅರ್ಥ ಆಯ್ತಾ? ಈ ಹೊರಗಿನಿಂದ ಬರತಕ್ಕಂಥ ಜ್ಞಾನ ಇಲ್ಲ. ಗೊತ್ತಾ? ಸ್ಪೆಕ್ಸ್ ತೆಗೆದ ಮೇಲೆ ಅವ ಏನಾಯ್ತು? ಈಗ ಕಣ್ಣಿಂದ ನೋಡ್ತಾನೆ, ಜ್ಞಾನ ಹೋಗಲಿಲ್ಲ ಅವನಿಗೆ. ಏನು ಜ್ಞಾನ ಹೋಯ್ತು? ಎಂಥದ್ದು ಬಂತು? ಈಗ ಸ್ಪೆಕ್ಸ್ ಮೇಲೆ ಡಿಪೆಂಡೆನ್ಸ್ ಹೊರಟೋಯ್ತು. ಅರ್ಥ ಆಯ್ತಾ? ಈಗ ಸ್ಪೆಕ್ಸಿನಿಂದಾಗಿ ಬರತಕ್ಕಂಥ ದೋಷ ಗುಣ ಎಲ್ಲ ಹೊರಟೋಯ್ತು. ಅದು ಮುಕ್ತಿಯಲ್ಲಿ ಏನಿರೋದಿಲ್ಲ ಅಂದರೆ ಬಾಹ್ಯ ಜ್ಞಾನ ಇರೋದಿಲ್ಲ. ಬಾಹ್ಯ ಜ್ಞಾನ ಅಂದ್ರೆ ಏನರ್ಥ? ಮನೋವೃತ್ತಿ ಜ್ಞಾನ ಇರೋದಿಲ್ಲ ಅಷ್ಟೇ, ಸಿಂಪಲ್. ಅದು ಕಣ್ಣು ಡಿಫೆಕ್ಟ್ ಇತ್ತು, ಆಪರೇಷನ್ ಮಾಡಿ ಸರಿ ಹೋಯ್ತು ಅಷ್ಟೇ. ಅವನು ಸ್ಪೆಕ್ಸ್ ಆಗ್ತಿತ್ತು, ಆಮೇಲೆ ಹಾಕಲಿಲ್ಲ. ಏನಾಯ್ತು ಈಗ? ಏನಾಯ್ತು ಸ್ಪೆಕ್ಸ್? ಏನು ಸರಿ ಹೋಯ್ತು, ಬಿಟ್ಟುಬಿಟ್ಟೆ ಅಂತೇಳಿ. ಕಣ್ಣು ಸರಿ ಹೋಯ್ತು, ಬಿಟ್ಟುಬಿಟ್ಟೆ ಅಷ್ಟೇ. ಮುಕ್ತಿಯಲ್ಲಿ ಅಲ್ಲ, ಸ್ವರೂಪ ಜ್ಞಾನವೇ ಅಭಿವೃದ್ಧಿ ಆಗೋದ್ರಿಂದ ಪ್ರೇತ್ಯ ಸಂಜ್ಞಾ ಅಸ್ತಿ. ಈ ಬಾಹ್ಯದೇ ಜ್ಞಾನದ ಪ್ರಸಕ್ತಿ ಬರೋದಿಲ್ಲ. ಈಗ ಓದಿ, ಸರಿಯಾಗಿ ಅರ್ಥ ಆಗುತ್ತೆ. ಸಂಸಾರೇ ಜ್ಞಾನ ಸ್ವರೂಪಸ್ಯ ಜೀವಸ್ಯ ಭೂತ ಉತ್ಪತ್ತಿ ವಿನಾಶ ನಿಮಿತ್ತೌ ಉತ್ಪತ್ತಿ ವಿನಾಶವು ವಿದ್ಯ ವಿಧಾಯ ನ ಪ್ರೇತ್ಯ ಸಂಜ್ಞಾ ಅಸ್ತಿ ಇತಿ ಮುಕ್ತಸ್ಯ ತು. ಒಂದು ಭಾಗ, ಎರಡು ಪ್ರಾಬ್ಲಮ್ ಇದೆ ಒಪ್ಕೊಂಡ್ರೆ. ಸಂಸಾರದಿರತಕ್ಕಂಥ ಜ್ಞಾನ ಎಂಥದ್ದು ಗೊತ್ತಾ? ಒಂದು ಬಾಹ್ಯೇಂದ್ರಿಂದ ಬರೋದು, ತಪ್ಪು ಸರಿ ಎರಡೂ ಆಗ್ಬೋದು. ಇನ್ನೊಂದು ಪ್ರಾಬ್ಲಮ್, ನಿತ್ಯ ಅಲ್ಲ ಅದು. ಫಸ್ಟ್ ಲಾಸ್ಟ್ ಕಲ್ತಿದ್ದ ಶ್ಲೋಕನ ಮರ್ತೋಯ್ತು ಆಮೇಲೆ. ಯಾಕೆ? ಯಾವುದು ಬೇರೆಯಿಂದ ಬಂದಿದ್ದರಿಂದ ಮರ್ತೋಯ್ತು. ಈ ಕಣ್ಣಿ ವಸ್ತು ನೋಡಿ, ಕಣ್ಣು ಮುಚ್ಕೊಂಡೆ ಕಾಣಿಸ್ಲಿಲ್ಲ, ಕಣ್ಣಿನ ಕಾಂಟ್ಯಾಕ್ಟ್ ಇರಬೇಕು ಕಾಣಿಸುತ್ತೆ. ಅವು ಮುಚ್ಕೊಂಡಾಗ ಕಂಡ್ರೆ ಸ್ಮರಣೆ ಅಷ್ಟೇ, ಸ್ಮೃತಿ ಇರಲಿ, ಈಗ ಕಾಣ್ತಾ ಇಲ್ಲ. ಅರ್ಥ ಆಯ್ತಾ? ಆದರೆ ಮುಕ್ತಿಯಲ್ಲಿ ಮಾತ್ರ ಎಂಥ ಜ್ಞಾನ ಅದು? ಬರೀ ಇದ್ರ ಜ್ಞಾನ. ಅದು ಎರಡು ಗುಣ ಇದೆ ಅದಕ್ಕೆ. ಒಂದು ಉತ್ಪತ್ತಿ ವಿನಾಶನೂ ಅದಕ್ಕಿಲ್ಲ, ಈಗ ನಿತ್ಯ ಜ್ಞಾನ. ಎರಡನೇದೇನು ತಪ್ಪುಗಳು ಅದರಲ್ಲಿಲ್ಲ, ಶುದ್ಧ ಜ್ಞಾನ. ಅದಕ್ಕೆ ಹೇಳೋದು ಕೊಟ್ಟಿದ್ದಾರೆ ಹೊರತು ಬೇರೆದಕ್ಕೆ ಹೇಳೋದು ಕೊಟ್ಟಿಲ್ಲ. ಈಗ ನೋಡಿ, ಉತ್ಪತ್ತಿ ಮತ್ತು ವಿನಾಶ ಎರಡೂ ಇದೆ. ಅದು ಬೇರೆ, ಅದು ಇದಕ್ಕೆ ಅನೇಕ ಅರ್ಥಗಳು, ಅನೇಕ ಅರ್ಥ ಇರುತ್ತೆ. ಅದು ಇನ್ನೊಂದು ಪ್ರಸಂಗ. ಇಲ್ಲಿ ಈ ಜ್ಞಾನ ಇದೆ. ಇಲ್ಲಿ ಯಾವ ಜ್ಞಾನ? ಈಗ ಒಂದು ವಾಕ್ಯಕ್ಕೆ ಒಂದೇ ಅರ್ಥ ಅಂತಿಲ್ಲ. ತ್ರಯೋರ್ಥ ಸರ್ವವೇದೇಶು ತತ್ವನಿರ್ಣಯ ಹೇಳ್ತಕ್ಕಂಥ ಅರ್ಥ ಯಾವುದು ಅಂದರೆ ಇದು. ಆ ಅರ್ಥನೂ ಹೇಳ್ತಾರೆ, ಇಲ್ಲ ಅಂತಲ್ಲ. ಅದೇನಂತ ಹೇಳ್ತೇನೆ, ನ ಪ್ರೇತ್ಯ ಸಂಜ್ಞಾಸ್ತಿ ಇತಿ ಮುಕ್ತಸ್ಯತು ಭೂತಾನ ವಿನಿವೃತ್ತತ್ವ. ಪಂಚಭೌತಿಕ ದೇಹ ಅವನಿಗಿಲ್ಲ. ತನ್ನಿಮಿತ್ತ ವೃತ್ತಿಜ್ಞಾನಂ. ವೃತ್ತಿಜ್ಞಾನ ಅಂದ್ರೆ ಏನರ್ಥ? ಮನೋವೃತ್ತಿಜ್ಞಾನ, ಅದು ಸ್ಟಾರ್ಟ್ ಫಾರಂ. ಹಾ, ವೃತ್ತಿಜ್ಞಾನ ಅಂದ್ರೆ ನಾವು ಹೇಳ್ತೀವಲ್ಲ, ವೃತ್ತಿ ನಿವೃತ್ತಿ ಆ ಅರ್ಥ ಅಲ್ಲಲ್ಲ. ಏನ ಪ್ರೇತ್ಯ ಶಬ್ದಕ್ಕೆ ಸಾಮಾನ್ಯವಾದ ಅರ್ಥ ಅಂದ್ರೆ ಏನು? ಇಲ್ಲಿಂದ ಏತ್ಯ ಪ್ರಾಯೇತ್ಯ, ಇಲ್ಲಿಂದ ಹೋದ್ಮೇಲೆ ಅಂತ ಅಷ್ಟೇ ಅರ್ಥ. ಇಲ್ಲಿಂದ ಹೋದ್ಮೇಲೆ ಮತ್ತೆ ಎರಡು ಅರ್ಥ, ಬರೀ ಸತ್ ಮೇಲೆ ಅಂತ ಒಂದು ಅರ್ಥ, ಮೋಕ್ಷಕ್ಕೆ ಹೋದ್ಮೇಲೆ ಅಂತ ಅರ್ಥ. ಎರಡು ಅರ್ಥ ಇದೆ ಈಗ. ಬರೀ ಪ್ರೇತ್ಯ ಶಬ್ದಕ್ಕೆ ನಮ್ಮಲ್ಲಿ ಹೋದ್ರು ಅಂದ್ ಬಿಡ್ತಾರೆ. ಎರಡು ಅರ್ಥ ಹೋದ್ರು ಅಂದ್ರೆ ಏನರ್ಥ? ಪರ್ಮನೆಂಟ್ಲಿ ಹೋದ್ರು ಅಂತ, ಊರಿಗೆ ಹೋದ್ರು ಅಂತ ಅರ್ಥ. ಅಲ್ಲಿ ಪ್ರಸಂಗ ಏನು ಬಂದಿತ್ತು, ರೆಡಿ ಆಗಿರೋ ಬರ್ತೀವಿ ಅಂತ ಹೇಳಿದ್ರು, ಲೇಟಾಗಿ ಬಂದ ಹೋದ್ರು ಅಂದ್ ಬಿಟ್ರು. ಏನರ್ಥ? ಊರಿಗೆ ಹೋದ್ರು ಅಂತ ಅರ್ಥ. ಯಾರೋ ಹುಡುಕೋದು, ಅವ್ರು ಹೋದ್ರು ಹೋದ್ರೆ ಸತ್ಯ ಹೋಗಿದ ಅಂತ. ಪ್ರೇತ್ಯ ಶಬ್ದಕ್ಕೆ ಎರಡು ಅರ್ಥ, ಬರೀ ಸಾಯೋದು ಅಂತ ಒಂದು ಅರ್ಥ, ಮುಕ್ತಿ ಹೋಗೋದು ಅಂತ ಒಂದು ಅರ್ಥ. ಇಲ್ಲಿ ಯಾವ ಪ್ರಸಂಗ ಬಂದಿದೆ ಈಗ? ಮುಕ್ತಿ ಪ್ರಸಂಗ ಬಂದಿರೋದ್ರೆ ಪ್ರೇತ್ಯ ಶಬ್ದಕ್ಕೆ ಏನರ್ಥ? ಮುಕ್ತಿ ಹೋದ ಮೇಲೆ ಅಂತ ಅರ್ಥ. ಅರ್ಥ ಆಯ್ತಾ? ಅಲ್ಲಿ ಹೇಳ್ತಾರೆ, ಅಲ್ಲಿ ನಿತ್ಯ ಮತ್ತು ಅನಿತ್ಯ ಬಿದ್ದು ಹೇಳಿದ್ದಾರೆ ಪ್ರಮಾಣ ಪದ್ಧತಿ ಪ್ರಮಾಣದಲ್ಲಿ. ಸ್ವರೂಪ ಜ್ಞಾನ ಯಾವಾಗಲೂ ಏನದು? ನಿತ್ಯ ಪ್ಲಸ್ ಏನಾಗಿದೆ ಎಂದು ತಪ್ಪೋದಿಲ್ಲ, ಅದು ಅನುಭವ ಜ್ಞಾನ. ಉತ್ಪತ್ತ್ಯಾದಿಕಂಚ ನಾಸ್ತಿ ಇತಿ. ಅಲ್ಲ, ವೃತ್ತಿಜ್ಞಾನ ಇರೋದಿಲ್ಲ ಅಂತ ಹೇಳ್ತಿದ್ದಾರೆ. ಅದಕ್ಕೇನೆ ನಾ ಪ್ರೇತ್ಯ ಮುಗಿದೋಯ್ತು, ಸಂಜ್ಞಾ ನಾಸ್ತಿ. ಪ್ರೇತ್ಯ ಮುಕ್ತಿ ಹೋದ ಮೇಲೆ ಸಂಜ್ಞಾ ನಾಸ್ತಿ, ಜ್ಞಾನ ಇಲ್ಲ ಅಷ್ಟೇ ಅರ್ಥ. ಯಾವ ಜ್ಞಾನ ಇಲ್ಲ ಅಂತ ಪ್ರಶ್ನೆ ಈಗ. ವೃತ್ತಿಜ್ಞಾನ ಇಲ್ಲ ಅಂತ ಉತ್ತರ, ಸಿಂಪಲ್. ಅರ್ಥ ಆಯ್ತಾ? ಅವರೇನು ತಿಳ್ಕೊಂಡು ಮೈತ್ರೇಯಿ, ಮೊದಲೇನೇನು ತಿಳ್ಕೊಂಡ್ಲು? ಈಗ ಜ್ಞಾನ ಇಲ್ಲ ಅಂತ ಹೇಳಿಬಿಟ್ರಲ್ಲ, ಏನು ಗತಿ ಅದಕ್ಕೆ? ಪುರುಷಾರ್ಥನೇ ಆಗೋದಿಲ್ಲ ಅಂತ ಪ್ರಶ್ನೆ ಬಂತು. ಜ್ಞಾನ ಇಲ್ಲ ಅಂತ ಹೇಳಿದ್ರೆ ನೀವೀಗ ಪುರುಷಾರ್ಥನೇ ಆಗೋದಿಲ್ಲ ಅಂತ ಕೇಳಿದ್ರೆ, ಹಾಗೆ ಹೇಳಲಿಲ್ಲ ಅಂತ ಅವ್ರು ಹೇಳಿದ್ರು. ನಾನು ಹಾಗೆ ಹೇಳಲಿಲ್ಲ, ವೃತ್ತಿಜ್ಞಾನ ಇಲ್ಲ ಅಂತ ಹೇಳಿದ್ದೆ ಹೊರತು ಜ್ಞಾನನೇ ಇರದೆ ಅಂತ ಹೇಳಲಿಲ್ಲ ಅಂತ ಹೇಳ್ತಾರೆ. ಕರೆಕ್ಟ್ ಆಯ್ತಾ? ಅರ್ಧ ಏನು ಹೇಳಿದ್ರು? ಮುಗಿದು ಒಂದು ಮಾತು, ಇನ್ನೊಂದು ಮಾತಿದೆ ಭಗವದ್ಗೀತೆಯಲ್ಲಿ ಬರುತ್ತೆ. ಭಗವದ್ ದೇವರ ವೈಕುಂಠದ ವೈಶಿಷ್ಟ್ಯ ಏನಪ್ಪಾ ಅಂದರೆ, ನ ತತ್ರ ಸೂರ್ಯೋಭಾತಿ ನ ಶಶಾಂಕೋ ನ ಪಾವಕಃ ಯದ್ಗತ್ವಾನ ನಿವರ್ತಂತೆ ತದ್ಧಾಮ ಪರಮಂ ಮಮ. ಅಲ್ಲಿ ಸೂರ್ಯನ ಬೆಳಕಿಲ್ಲ, ಚಂದ್ರನ ಬೆಳಕಿಲ್ಲ, ನಮಗೇನಿಸಿತ್ತು ಇಲ್ಲೇ ವಾಸಿಯ ಸೊಬ್ಬೆಮಾರು ಇರುತ್ತೆ, ಕರೆಂಟ್ ಯಾವಾಗಲಿಲ್ಲ, ಸ್ವಲ್ಪ ಸ್ವಲ್ಪ ಆರು ಇರುತ್ತೆ, ಅಲ್ಲಿ ಯಾವಾಗಲೂ ಇರೋದಿಲ್ಲ, ಅವ್ರು ಗಾಬರಿ ಆಗಿಬಿಡುತ್ತೆ. ಅಲ್ಲಿ ಹೇಳಿದ್ದೇನಂತ, ಸೂರ್ಯನ ಬೆಳಕಿಲ್ಲ, ಚಂದ್ರನ ಬೆಳಕು ಬೆಳಕೇ ಇಲ್ಲ ಅಂತ ಹೇಳಲಿಲ್ಲ. ಸೂರ್ಯನ ಬೆಳಕು ಚಂದ್ರನ ಬೆಳಕು ಇಲ್ಲ. ಅದಿಲ್ಲ ಅಂದ್ರೆ ಅನುಕೂಲ ಏನಾಯ್ತು ಗೊತ್ತಾ? ಸೂರ್ಯನ ಬೆಳಕು ಚಂದ್ರನ ಬೆಳಕು ಇದ್ದಿದ್ರೆ ಅಲ್ಲೂ ಹಗಲು ರಾತ್ರಿ ಅಂತ ಪ್ರಶ್ನೆ ಬರೋದು ಗೊತ್ತಾಯ್ತು. ಅಲ್ಲೂ ಹಗಲು ರಾತ್ರಿ ಪ್ರಶ್ನೆ ಬರೋದು. ಮತ್ತೆ ಸೂರ್ಯ ಚಂದ್ರಗೂ ನಮ್ಮ ಆಯುಷಕ್ಕೂ ಲಿಂಕ್ ಇದೆ, ಆದ್ರಿಂದ ಆಯುಷ್ಯ ಹಾನಿ ಆಗುತ್ತೆ ಪ್ರಶ್ನೆ ಬರೋದು. ಅಲ್ಲಿ ಅದಿಲ್ಲ ಅರ್ಥ. ಎಷ್ಟು ಸಿಂಪಲ್ ಆನ ಸರ್, ಇವ್ರು ಇಲ್ದಾರೆ ವೈಕುಂಠದ ಬಗ್ಗೆ ಏನಂತ ಅರ್ಥ, ಇವ್ರ ಪ್ರಕಾರ ಏನರ್ಥ ಮಾಡ್ತಿದ್ರು? ನೋಡಿದ್ರ ಸೂರ್ಯ ಬೆಳಕು ಏರಿಲ್ಲ ಅಂತ ಹೇಳ್ತಾರೆ, ಅಲ್ಲಿ ಹೋಗ್ಬಾರ್ದು ಅಂದಂತವಸ್ಥೆ ವಾಸಿ. ಎರಡು ಒಂದೇ ಆಯ್ತಲ್ಲ, ಅಲ್ಲೂ ಬೆಳಕಿಲ್ಲ ಇಲ್ಲಿ ಬೆಳಕಿಲ್ಲ ಅಂತ ಆಯ್ತಲ್ಲ, ಮೋಕ್ಷ ಕೂಡ ಅಂದಂತವಸ್ಥೆ ಆಯ್ತು ಅವ್ರ ಪ್ರಕಾರ. ಅಲ್ಲಿ ಹೇಳ್ತಿರೋದಿಷ್ಟೇ, ನಿಮ್ಮನೆ ಸೀಮೆ ಎಣ್ಣೆ ದೀಪ ಇಲ್ಲ ಅಂದ್ರೆ ಏನರ್ಥ? ದೀಪ ಇಲ್ಲ ಅಂತ ಅರ್ಥನ? ದೀಪ ಎಣ್ಣೆ ದೀಪ ಇಲ್ಲ ಅಷ್ಟೇ, ಇವ್ರಿಗೆ ಅರ್ಥ ಮಾಡ್ಕೊಳ್ಬೇಕು. ಇಲ್ಲ ಹಾಗೇನೆ, ಬಾಹ್ಯ ಜ್ಞಾನ ಇಲ್ಲ ಅಷ್ಟೇ ಹೊರತು ಏನಿಲ್ಲ, ಸ್ವರೂಪ ಜ್ಞಾನ ಇಲ್ಲ ಅಂತ ಅರ್ಥ ಅಲ್ಲ. ಇದೆಲ್ಲ ಕ್ಲೀನ್ ಆಗಿ ಹೇಳ್ತಾರೆ. ಇನ್ನು ಅನೇ ಇನ್ನೊಂದು ವ್ಯರ್ಥ ಮತ್ತೆ ಹೇಳ್ತಾರೆ. ಇದು ವಾಗ್ದೇ ಆಲ್ಕ್ಯವೇನ ಉಕ್ತಂ ತತ್ವ ಮೋಕ್ಷ ಸ್ವರೂಪಂ ಸಮ್ಯಜ್ಞಾತ ಕಾಮ ಮೈತ್ರೇಯಿ ಸರ್ವಥಾ ಜ್ಞಾನಾಭಾವ ಅನೇನ ಉಕ್ತ ಇತ್ಯಾರೋಪ್ಯ ಅತ್ರೈವ ಮಹಗವ ನಿತ್ಯ. ಅವರು ಭಾರಿ ಗಾಬರಿ ಆಗಿತ್ತು ಆಕೆ, ಪಾಪ. ಏನೋ ನೀವು ಆಸ್ತಿ ಕೊಟ್ರಿ, ಅವಳು ಆಸ್ತಿ ತಗೊಂಡು ನಾನು ತಗೊಳ್ಳಿಲ್ಲ, ಮೋಕ್ಷದ ಬಗ್ಗೆ ಹೇಳಿದ್ದು ಕೇಳಿದರೆ ಇವಳೇ ವಾಸಿ ಆಸ್ತಿ ತೊಗೊಳೋದು ಭಾಳ ಉಪಯೋಗ ಮಾಡ್ಕೊತಾಳೆ, ನಾನು ಹಾಳು ಮಾಡಿದಾಗಾಯ್ತಲ್ಲ ಪೂರ್ತಿ ಅಂತ ಪ್ರಶ್ನೆ ಬಂತು. ಅದಕ್ಕೆ ಉತ್ತರ ಕೊಡ್ತಾರೆ. ಹಾ ಅಂದ್ರೆ ಉತ್ಪತ್ತಿಯಾದಿಕ್ಕಂದ್ರೆ ಏನು? ವೃತ್ತಿ ಜ್ಞಾನಕ್ಕೆ ಎರಡು ದೋಷ ಇದೆ. ಏನು ದೋಷ ಇದೆ? ಏನು ದೋಷ ಇದೆ? ಬರುತ್ತೆ ಹೋಗುತ್ತೆ, ಬರುತ್ತೆ ಹೋಗುತ್ತೆ, ಗೊತ್ತಾಯ್ತಾ? ಮೋಕ್ಷದಲ್ಲಿ ಏನಿಲ್ಲ, ಉತ್ಪತ್ತಿ ಉತ್ಪತ್ತಿ ವೃತ್ತಿ ಜ್ಞಾನ ಇಲ್ಲ, ದೇರ್ಫೋರ್ ಏನಿಲ್ಲ. ಆಗ ಬ್ರಹ್ಮ ಜ್ಞಾನ ಬಂತೀಗ, ಇಲ್ಲಿ ಒಳ್ಳೆ ಭಾಷೆ ಅರ್ಥ ಆಯ್ತು. ಮರ್ತ ಹೋಯ್ತಲ್ಲ, ಮೋಕ್ಷದಲ್ಲಿ ಏನಿಲ್ಲ, ಆ ಪ್ರಸಂಗ ಇಲ್ಲ. ಯಾತಕ್ಕೆ? ವೃತ್ತಿ ಜ್ಞಾನ ಅಲ್ಲ ಅದು. ಅದಕ್ಕೆ ಹೇಳ್ತಿರೋದು ಉತ್ಪತ್ತಿ ಮತ್ತು ವಿನಾಶ. ಅದಕ್ಕೆ ಯಾವಾಗ ಜ್ಞಾನ ಯಾವ ಮಾಡ್ಕೋಬೇಕು ಅಂತ, ಬರೀ ಬುಕ್ ಮೇಲೆ ಡಿಪೆಂಡ್ ಆಗೋದಾಗ್ಬಿಟ್ರೆ ಏನಾಗುತ್ತೆ? ಮತ್ತೆಂದ ಹುಟ್ಟದ ಪುಸ್ತಕ ಇಲ್ಲದೆ ಇರ್ಬೋದು, ಕತೆ ಮುಗಿದೋಯ್ತು. ಅದಕ್ಕೆ ಏನು ಮಾಡ್ಕೋಬೇಕು? ಅದನ್ನ ಮನೆ ತೊಗೊಂಡ್ಬಿಡ್ಬೇಕು. ವೃತ್ತಿ ಜ್ಞಾನ ಯಾವುದಕ್ಕೆ ಕನ್ವರ್ಟ್ ಮಾಡ್ಕೋಬೇಕು ಆದಷ್ಟು ಕೂಡ ತಂದ್ಕೊಂಡ್ಬಿಡ್ಬೇಕು. ಅದೇ ಹೇಳಿದ ಪುಸ್ತಕ ವಾಪಸ್ ಕೊಡಬೇಕು ಅಂದರೆ ಏನು ಮಾಡೋಕೆ? ಫಸ್ಟು ಓದಿ ಪೂರ್ತಿ ಡೈಜೆಸ್ಟ್ ಮಾಡ್ಕೊಂಡು ವಾಪಸ್ ಕೊಡಬೇಕು, ಇಲ್ಲ ಬಾ ಕಾಪಿ ಮಾಡ್ಕೋಬೇಕು. ಹಾಗೆ ಕೊಟ್ಬಿಟ್ಟು ಮತ್ತೆ ಸಿಗೋದಿಲ್ಲ ಆ ಪುಸ್ತಕ, ಅವ್ರು ಕೊಡಲಿಕ್ಕಿಲ್ಲ ಅಥವಾ ಅವರೇ ಕಳ್ಕೊಂಡ್ಬಿಡ್ಬೋದು ಕೂಡ. ಅದಕ್ಕೆ ಏನು ಮಾಡ್ಕೋಬೇಕು? ಯಾವಾಗಲೂ ಹೊರಗಿನ ಪುಸ್ತಕ ಜ್ಞಾನ ಒಳಗೆ ತಂದ್ಕೊಂಡ್ಬಿಟ್ರೆ ಪುಸ್ತಕ ಕಳೆದ್ರೆ ಯೋಚನೆ ಇಲ್ಲ. ಅದೇ ರೀತಿ ಮೋಕ್ಷದಲ್ಲಿ ಏನಿಲ್ಲ, ಈಗ ವೃತ್ತಿ ಜ್ಞಾನನೇ ಇಲ್ಲ ಅಂದಮೇಲೆ ಹುಡುಗರಲ್ಲಿ ಯಾವ ಜ್ಞಾನ ಅದೀಗ? ಯಾವ ಜ್ಞಾನ? ಸ್ವರೂಪ ಜ್ಞಾನ ಅಷ್ಟೇ. ಎಕ್ಸಾಮ್ ಆದ್ರೆ ಪೂರ್ತಿ ಪುಸ್ತಕ ಇಲ್ಲ ಕೈಯಲ್ಲಿ, ಜ್ಞಾನ ಎಲ್ಲಿದೆ ಈಗ? ತಲೆಯಲ್ಲಿದೆ ಅಷ್ಟೇ. ಯಜ್ಞ ಹೇಳಿದ್ರು ಎಕ್ಸಾಮ್ ಅಂದ್ರೆ ಪುಸ್ತಕ ಕೊಡೋದಿಲ್ಲ ಅಂತ ಹೇಳ್ಬಿಟ್ರು, ಸಿಟ್ಟು ಬಂದು ಕ್ಲಾಸೆ ವಾಸಿ ಎಲ್ಲ ಪುಸ್ತಕ ಕೊಡ್ತಾರೆ ಅನ್ಕೊಂಡ. ಕ್ಲಾಸೆ ವಾಸಿ ಪುಸ್ತಕ ಎಕ್ಸಾಮ್ ಪುಸ್ತಕನೇ ಕೊಡೋದಿಲ್ಲಂತೆ. ಪುಸ್ತಕನೇ ಕೊಡೋದಿಲ್ಲ, ಓದ್ಕೊಂಡು ಹೋಗಿರ್ಬೇಕು ನೀನು. ನಿನ್ನ ತಲೆಯಲ್ಲಿ ಇರ್ಬೇಕು ಜ್ಞಾನ, ಅಷ್ಟೇ ಅರ್ಥ. ಇವ್ರ ಪ್ರಕಾರ ಜ್ಞಾನನೇ ಇಲ್ಲ ಅಂತ ಆಯ್ತು. ಹೌದು ಹೌದು, ಇದು ಹೇಳಿದ್ರು ಎಲ್ಲ ವರ್ಕ್ ಮಾಡಿದ ಸಿಡಿಗೆ ಹಾಕೊಂಡ್ಬಿಟ್ರೆ ಆಗೋ ಹಾಗೆ, ಕಂಪ್ಯೂಟರ್ ಬ್ಲಾಸ್ಟ್ ಆದರೂ ಇಟ್ಕೊಂಡಿರ್ತೀವಿ ಆ ಥರ. ಇದು ಮತ್ತೆ ಇನ್ನು ಪರ್ಮೆಂಟ್ ಮಾಡ್ಕೊಂಡ್ಬಿಟ್ರೆ ಯೋಚನೆ ಇಲ್ಲ, ರಿಸ್ಕೇ ಚಾನ್ಸ್ ಇಲ್ಲ. ಮೂರನೇ ಕಡೆ ಮಾಡ್ಕೊಂಡ್ಬಿಟ್ಟಿರ್ತೇವೆ, ಇದರಿಂದ ಒಂದೋದ್ರೆ ಮತ್ತೊಂದಿರುತ್ತೆ. ಅತ್ರ ಯಾಜ್ಞ ಬಲಿಕೆ ನವ ಅರೇ ಅದಕ್ಕೆ ಧ್ಯಾನ ಮನನ ಅಂಬುದು ಅದಕ್ಕೆ ಫಸ್ಟ್ ಶ್ರವಣ. ಅದು ಪ್ರಿಟೇರ್ ಮಾಡೋಕ್ಕೆ ಏನು ಮಾಡಬೇಕು? ಮನನ ಮಾಡಬೇಕಾದ ಕಣ್ಣಾರೆ ಕಣ್ಣ ದರ್ಶನ, ಅದು ಫೈನಲ್. ದರ್ಶನ ಯಾವಾಗಲೂ ಆಗೋದು ಯಾವುದಕ್ಕೆ? ಮೂಲತಃ ಸಾಕ್ಷಿಗಾಗೋದು, ಅರ್ಥ ಆಯ್ತಾ? ಆದ್ದರಿಂದನೇ ಮತ್ತೆ ಒಂದು ಸ್ವರ ಉಳ್ಕೊಂಡ್ಬಿಡುತ್ತೆ. ವೃತ್ತಿ ಜ್ಞಾನ ನಾಶ ಆಗಬಹುದು, ಸ್ವರೂಪ ಜ್ಞಾನ ನಾಶ ಆಗೋದಿಲ್ಲ, ಆದ್ದರಿಂದ ನಿಶ್ಚಿಂತೆ. ಈ ಉತ್ತರ ಕೊಡ್ತಾರೆ. ಅಥ ಯಾಜ್ಞವಲ್ಲಿಕು ನವ ಅರೆ ಅಹಂ ಮೋಹಂ ಬ್ರವೀಮಿ. ನಾನು ಹೇಳಲಿಲ್ಲ ಯಾಜ್ಞ ಮೈತ್ರೇಯಿ, ನಾಹಂ ಮೋಹಕಂ ವಾಕ್ಯಂ ಬ್ರವೀಮಿ. ತಂತು ಭೂತೇಭ್ಯ ಇತಿ ಪ್ರಕರಣ ಮನನುಸಂಧಾಯ ಅನ್ಯಥಾ ಕಲ್ಪಿಸಿ ಇತ್ಯುವಾಚ. ನಾನು ಹೇಳಿದ್ದೆ ಒಂದು, ತಿಳ್ಕೊಂಡಿದ್ದೆ ಒಂದು ನೀನೀಗ, ಅದಕ್ಕೆ ನಿನಗೆ ಭಾರಿ ಗಾಬರಿ ಆಯ್ತಷ್ಟೇ. ಪುನಃ ತಸ್ಯಾಹ ವಿಶೇಷ ಜಿಜ್ಞಾಸಾಂ ಜ್ಞಾತ್ವಾ ಮೋಕ್ಷ ವಿಷಯಾಹ ವಾದಿ ವಿಪ್ರತಿಪತ್ತಿ ನಿರಾಕುರ್ವನ್ ಶೂನ್ಯವಾದ್ಯಭಿಮತ ಅಭಿಮತಂ ಆತ್ಮವಿನಾಶ ಲಕ್ಷಣಂ ಮೋಕ್ಷಂ ಅವಿನಾಶೀವಾ ಅರೇ ಅಯಮಾತ್ಮ ಇತಿ ನಿರಾಕೃತ್ಯ ವಿಶೇಷ ಗುಣೋಚ್ಛೇದ ಲಕ್ಷಣಂ ವೈಶೇಷಿಕಾದ್ಯಭಿಮತಮಿ ಮೋಕ್ಷಂ ನಿರಾಕೃತವಾನ್. ಎಷ್ಟು ಕುತ್ರ ಬಂದಿದೆ ನೋಡಿ ಅಂತ ಹೇಳ್ತಾರೆ. ಮೊದಲಿಗೆ ಪುನಃ ತಸ್ಯಾಹ ವಿಶೇಷ ಜಿಜ್ಞಾಸಾಂ ಜ್ಞಾತ್ವಾ. ಅವಳಿಗೆ ಜಿಜ್ಞಾಸ ಬೇರೆ, ವಿಶೇಷ ಜಿಜ್ಞಾಸ ಬೇರೆ. ಜಿಜ್ಞಾಸ ಅಂದ್ರೇನು? ಒಬ್ಬರು ಸ್ವೀಟ್ ಹೋದ್ರೆ ಅರ್ಥ ಆಗೋಯ್ತು, ಯಾವ ಸ್ವೀಟು ಅರ್ಥ ಮಾಡಬೇಕು, ಅದು ವಿಶೇಷ ಜಿಜ್ಞಾಸ. ಬರೀ ಸ್ವೀಟ್ ಬೇರೆ, ಇಂಥ ಸ್ಪೆಸಿಫಿಕ್ ಸ್ವೀಟ್ ಬೇರೆ. ಅದೇ ರೀತಿಯೇ ಇನ್ನೂ ಜ್ಞಾನ ವಿಶೇಷ ಬೇಕಾಯ್ತು ಅವಳಿಗೆ. ಅವಾಗ ಏನು ಮಾಡ್ತಾರೆ? ವಾದಿ ವಿಪ್ರತಿಪತ್ತಿ ಹಿ ನಿರಾಕುರುವನ್. ವಾದಿ ವಿಪ್ರತಿಪತ್ತಿ ಅಂದ್ರೆ ಏನು? ವಾದಿಗಳ ವಿವಾದ ಇದೆ ಈಗ. ಒಂದು ವಾದ ಏನು? ಶೂನ್ಯವಾದ. ಅದೇನು ಹೇಳುತ್ತೆ? ಶೂನ್ಯವಾದ್ಯ ಅಭಿಮತಂ ಆತ್ಮವಿನಾಶ ಲಕ್ಷಣಂ ಮೋಕ್ಷಂ. ಅವಳು ಆತ್ಮವಿನಾಶ ಲಕ್ಷಣ ಮೋಕ್ಷ ಇದೆ, ಅದಕ್ಕೆ ಅವಿನಾಶಿ ಅಂದ್ಬಿಟ್ರು. ಅವಿನಾಶಿ ಅಂತ ಪದ ಹಾಕಿದ್ರಿಂದ ಯಾವ ಮತ ಹೋಯ್ತು? ಈಗ ಬೌದ್ಧ ಮತ ಹೋಯ್ತು, ಗೊತ್ತಾಯ್ತಾ? ಒಂದು ಕತೆ ಮುಗೀತು. ಅವಿನಾಶಿ ವಾ, ಅದಕ್ಕೆ ಅದನ್ನು ಹೇಳಿಬಿಟ್ಟು ಅಯ್ಯ ಅರೇ ಮಾಯ ನಿರಾಕೃತ್ಯ ವಿಶೇಷ ಗುಣೋಚ್ಛೇದ ಲಕ್ಷಣಂ. ವಿಶೇಷ ಗುಣ ಹೋಗುತ್ತೆ ಅಂತ ವೈಶೇಷಿಕರು ಹೇಳಿದರು. ಅದಕ್ಕೇನು ಹೇಳಿದರು? ಅನುಚ್ಛಿತ್ಯ ಧರ್ಮ ಅಂತ ಹೇಳಿಬಿಟ್ಟು. ಸೊ ಎರಡು ಉತ್ತರ ಕೊಟ್ಟಿದ್ದರಿಂದ ಒಂದು ಕಡೆ ಬೌದ್ಧ ಮತ ಖಂಡನೆ ಆಯಿತು, ವೈಶೇಷಿಕ ಮತ ಖಂಡನೆ ಆಯಿತು. ಅದನ್ನು ಹೇಳಿದ್ರು ಕೊಟ್ಟಿದ್ದಾರೆ. ಮೋಕ್ಷಂ ನಿರಾಕೃತವಾನ್ ಅನಂತರಂ ಏ ಅದ್ವಿತೀಯ ಚೈತನ್ಯ ಮಾತ್ರ ಅವಸ್ಥಾನಂ ಮೋಕ್ಷಂ ಅರ್ಥಿತಾಹ ತನ್ಮತೆ ಅನಿಷ್ಟ ಪ್ರಸಂಗಂ ವಕ್ತು ತಸ್ಯ ವ್ಯಾಪ್ತಿ ಸಾಪೇಕ್ಷತ್ವಾತ್ ತಮ್ಮ ಆದೌ ಆವಾದಿ ಯತ್ರ ಹಿ ದ್ವೈತಮೇವ ಭವತಿ. ಮುಂದೆ ಯಾರು ಬಂದ್ರೀಗ? ಅದ್ವೈತಿಗಳು ಬಂದರು. ಅವ್ರು ಖಂಡನೆ ಮಾಡೋದಕ್ಕೋಸ್ಕರ ಯತ್ರ ಹಿ ದ್ವೈತವೇವ ಭವತಿ ಅಂತ ಇಟ್ಕೊಂಡು ದ್ವಯೋರ್ಭಾವೋ ದ್ವಿತಾ ಭೇದ ಇತಿ ಯಾವತ್. ದ್ವೈತ ಇಜಿಕೊಟ್ಟೆ ಏನು? ಭೇದ ಅಂತ ಅರ್ಥ. ಅದು ದ್ವೈತ ಮತ ಅಂದ್ರೆ ಒಂದೇ, ಭೇದ ಮತ ಅಂದ್ರೆ ಒಂದೇ. ಭೇದ ಇತಿ ಯಾವತ್ ತಸ್ಯಾಹ ಇದಂ ಧರ್ಮಿ ದ್ವೈತಂ ಭಿನ್ನಂ ಅದೇ ಅರ್ಥ ಹೇಗೆ ಬಿಡಿಸಿದ್ರು ಗೊತ್ತಾ? ದ್ವೈತಮೇವ ದ್ವಯೋರ್ಭಾವ ದ್ವಿತ, ದ್ವಯೋರ್ಭಾವ ದ್ವಿತ. ಅದು ಅದರಿಂದ ಏನು ಬಂತು? ದ್ವಿತ ಇಸ್ ಈಕ್ವಲ್ ಟು ದ್ವೈತ. ದ್ವಿತ ನಿರೂಪಣೆ ಮಾಡೋ ದ್ವೈತ, ಗೊತ್ತಾಯ್ತಾ? ದ್ವಿತ ಅನೇನ ನಿರೂಪ್ಯತೈತಿ ದ್ವೈತಂ. ಇದಂ ಧರ್ಮಿ ದ್ವೈತಂ ಭಿನ್ನಂ ವಸ್ತು ಇತ್ಯರ್ಥ. ಯದ್ವಾ ದ್ವಿತೀಯ ದೀರ್ಘ ಆಗಿಬಿಟ್ಟಿದೆ. ದ್ವಿತೀಯ ಭಾವ ಪ್ರಧಾನಂ ದ್ವೀತಿ ಅದಿರಲಿ ದ್ವಿರಲಿ. ಯದ್ವಾ ದ್ವೀತಿ ಭಾವ ಪ್ರಧಾನಂ ದ್ವಿತ್ವೇನ ಇತಂ ಪ್ರಾಪ್ತಂ. ದ್ವೈತ ಶಬ್ದಕ್ಕೆ ಇನ್ನೊಂದು ಅರ್ಥ, ದ್ವಿತ್ವೇನ ಇತಂ ದ್ವೈತಂ. ಅದು ಮತ್ತೇದ ಅರ್ಥ ಏನು? ದ್ವಯೋರ್ಭಾವ ದ್ವೈತಂ ಅಂತ ಮಾಡಿದ್ರು. ಈಗ ಹೇಳ್ತಾರೆ ದ್ವೀತಿ ಭಾವ ಪ್ರಧಾನಂ ದ್ವಿತ್ವೇನ ಇತಂ ಪ್ರಾಪ್ತಂ, ಎರಡರಿಂದ ಕೂಡಿದ್ದು ಅಂತ ಅರ್ಥ. ತತಃ ಸ್ವಾರ್ಥಿಕೋ ಅಣ್ಣ ದ್ವೈತಂ ಭೇದವತ್. ಭೇದ ಅಂತ ಅದಕ್ಕೆ ಅರ್ಥ, ಭೇದ ಹೊಂದಿರೋದು ಇದಕ್ಕೆ ಅರ್ಥ. ಭೇದವತ್ ಅಂದ್ರೆ ಇದಲ್ಲ ಚಂದ್ರವತ್ ಮುಖಂ ಇದ್ದಾಗಲ್ಲ. ಭೇದವತ್ ಅಂದ್ರೇನು? ಭೇದವನ್ನು ಹೊಂದಿರುವುದು, ಗೊತ್ತಾಯ್ತಾ? ಭೇದವನ್ನು ಹೊಂದಿರುವುದು. ಎರಡು ಕೂಡ ಅದ್ವೈತಿಗಳು ವಿರೋಧನೆ. ಭೇದ ಇದ್ಮೇಲೆ ಏನಿರ್ಬೇಕಲ್ಲಿ? ಎರಡು ವಸ್ತುಗಳು ಇರಲೇಬೇಕು. ಅಥವಾ ದ್ವಾಭ್ಯಾಮ್ ತಾತ್ಪರ್ಯ ಇಷ್ಟೇ, ಪುಸ್ತಕ ಇವೆರಡು ಎರಡು ಮಧ್ಯೆ ಭೇದ ಇದೆ. ಇದು ಒಂದು ರೀತಿಯ ಅರ್ಥ, ಎರಡರ ಮಧ್ಯೆ ಭೇದ ಇದೆ. ಅಥವಾ ಎರಡು ಭೇದಗಳನ್ನು ಹೊಂದಿವೆ, ಎರಡು ಒಂದೇನೆ. ಒಟ್ಟರಲ್ಲಿ ತಾತ್ಪರ್ಯ ಏನೀಗ? ಹೇಳೋ ರೀತಿ ವ್ಯತ್ಯಾಸ ಐತೆ ಹೊರತು ಒಟ್ಟೇನಿದೆ ಅಲ್ಲಿಗ? ಭೇದ ಇದ್ದೇ ಇದೆ. ಅಥವಾ ದ್ವಾಭ್ಯಾಮ್ ವಿರುದ್ಧ ಧರ್ಮಾಭ್ಯಾಮ್ ವಿತಂ ದ್ವಿತಂ. ಇದು ಮೂರನೇ ಅರ್ಥ. ಈಗ ವಿರುದ್ಧ ಧರ್ಮಾಭ್ಯಾಮ್, ಬರೀ ಎರಡು ವಸ್ತುಗಳಿವೆ ಅಲ್ಲ, ಎರಡು ಆಪೋಸಿಟ್ ಪದಾರ್ಥಗಳಿವೆ, ಗೊತ್ತಾಯ್ತಾ? ಎಂಥ ವಿರುದ್ಧ ಧರ್ಮಾಭ್ಯಾಮ್ ವಿತಂ ದ್ವಿತಂ ಎತ್ರ ಭವಂ ದ್ವೈತಂ ಭೇದ ಇತಿ ಯಾವತ್. ಈಗ ವಿರುದ್ಧ ಧರ್ಮ ಯಾವುದು? ದೇವರಿದ್ದಾನೆ, ವ್ಯಾಪ್ತತ್ವ ಮೊದಲಾದ ಧರ್ಮಗಳಿದೆ, ಇವನಲ್ಲಿ ಅಣುತ್ವ ಮೊದಲಾದವುಗಳಿವೆ. ಈ ರೀತಿ ಅರ್ಥ ಮಾಡಿಕೊಂಡು ಇನ್ನೊಂದು ರೀತಿ ಅರ್ಥ ಬಂತು. ದ್ವೈತ ಮತಕ್ಕೆ ಇಷ್ಟೆಲ್ಲ ಅರ್ಥ ಹೇಳ್ಬೇಕು ನಾವೀಗ. ದ್ವೈತ ಮತಕ್ಕೆ ಟೀಕಾರೇ ಬರೆದ ಅರ್ಥ ಇದೆ ಇಷ್ಟು ಕೂಡ. ದ್ವೈತ ಶಬ್ದಕ್ಕೆ ಇಷ್ಟೆಲ್ಲ ಅರ್ಥ ತಿಳ್ಕೊಂಬಿಡಿ. ಬರೀ ದ್ವೈತ, ಬರೀ ದ್ವೈತ ಅಂತ ಸಾಮಾನ್ಯವಾಗಿ ಹೇಳಿಬಿಟ್ರೆ ನೈಯಾಯಿಕರು ದ್ವೈತಿಗಳೇ, ನಮಗೆ ನಿಮಗೆ ನಾವು ವ್ಯತ್ಯಾಸ ಏನಂತ ಕೇಳಿಬಿಡ್ತಾರೆ. ಇಂಥ ದ್ವೈತ ಒಪ್ಪಿಲ್ಲ ಅವರು, ಗೊತ್ತಾಯ್ತಾ? ಇಂಥ ದ್ವೈತ ಹೇಳಿದ್ರಿಂದ ಆಚಾರ ದ್ವೈತ ಅಂಬೋದೇನಿದು ವೈದಿಕವಾದ ದ್ವೈತ ಮತ, ಅವರು ಯುಕ್ತಿಯಿಂದ ಹೇಳಿದ ದ್ವೈತ ಮತ ಅಷ್ಟೇ. ಏನು ಎಲ್ಲ ಏನ್ ಬೇಕಾದ್ರೆ ತಗೊಳ್ಳಿ, ಒಟ್ಟು ಡಿಫರೆಂಟ್ ಅಂತ ಹೇಳಿದ ಕೊಟ್ಟಾಗ ಎಷ್ಟು ಬೇಕಾದ ಡಿಫರೆನ್ಸ್ ಹೇಳ್ಬೋದು, ಗೊತ್ತಾಯ್ತಾ? ಜೀವಾತ್ಮ ಪರಮಾತ್ಮ ತಗೊಂಡಾಗ ಜೀವ ಜಡ ತಗೋತೀರಿ, ಇದು ಆತ್ಮತ್ವ ಇದೆ ಆತ್ಮತ್ವ ಇಲ್ಲ, ಅರ್ಥ ಭೇದ ಬಂತು. ಜೀವತ್ವ ಪರಮಾತ್ಮ ತಗೋತೀರಿ, ಸರ್ವಜ್ಞತ್ವ ಇದೆ ಸರ್ವಜ್ಞತ್ವ ಇಲ್ಲ, ಸ್ವತಂತ್ರತ್ವ ಇದೆ ಸ್ವತಂತ್ರತ್ವ ಇಲ್ಲ, ಈ ರೀತಿ ಬಿಡಿಸ್ಬೇಕು. ಆದ್ರೆ ಯಾವ ತಗೊಂಡ್ರು ಕೂಡ ಭೇದ ಹೇಳ್ತಾನೆ ಹೋಗ್ಬೋದು. ಮತ್ತೆ ನೀವು ತತ್ರ ಭವಂ ದ್ವೈತಂ ಭೇದ ಏವ, ಮತ್ತೆ ಪುನಃ ದ್ವೈತ ಬಂತು. ದ್ವಿತ್ತೇನ ಸಂಖ್ಯೆಯ ಇತಂ ತತ್ರ ಭವಂ, ದ್ವಿತ್ತ ಸಂಖ್ಯೆ ಇದೆ ಭವಂ. ಇದು ಮೂರು ನಾಲ್ಕನೇ ಅರ್ಥ. ದ್ವಿತ್ತೇನ ಸಂಖ್ಯೆಯ ಇತಂ ತತ್ರ ಭವಂ ದ್ವಿತ್ತ ಸಂಖ್ಯೆಯ ಇತೆ ಭವಂ ಇತಿ ವ, ಎರಡು ಸಂಖ್ಯೆಯಿಂದ ಕೂಡಿದ್ದು ಅಂತ ಅರ್ಥ. ತತ್ರ ಭೇದಿನಾಂ ಭೇದಶ್ಚ ಪಾರತಂತ್ರ್ಯಾದಿ ಪಾರತಂತ್ರ್ಯಾತ್ ಇವ ಶಬ್ದ ದ್ವೈತಮಿವ ಭವತಿ. ಅಲ್ಲಿ ಬಂತಲ್ಲ ಆ ಅರ್ಥ ತಗೊಂಡಿದ್ದಾರೆ. ಈಗ ದ್ವೈತಮಿವ ಭವತಿ ಯದಾ ದ್ವೈತ ಸದ್ಭಾವ ತದೈವ ದರ್ಶನಾದಿ ಭೋಗೋ ದೃಷ್ಟ ಇತಿ. ಯಾವಾಗಲೂ ದರ್ಶನ ಸ್ಪರ್ಶನ ಮೊದಲಾದ ಪದ ಉಪಯೋಗಿಸ್ಬೇಕಾದ್ರೆ ಏನಿರಬೇಕಲ್ಲಿ? ಭೇದ ಇರಲೇಬೇಕು. ನಾವು ಹೇಳಿದ್ದೇವೆ ಅಲ್ಲೆಲ್ಲ ಉಂಟು ಅಂತ ಹೇಳಿರೋದ್ರಿಂದ ದ್ವೈತ ಇಲ್ಲ ಅಂತ ಹೇಳಲೇ ಇಲ್ಲ, ಅರ್ಥ ಆಯ್ತಾ? ನೀವು ತಪ್ಪು ತಿಳ್ಕೊಂಡ್ಬಿಟ್ಟಿದ್ದೆ ಅಂತ ಹೇಳ್ತಾರೆ. ಹಾಗೆ ಏವಂ ವ್ಯತಿರೇಕ ವ್ಯಾಪ್ತಿ ಅಭಿಧಾಯ ಇದಾನೀಂ ಪ್ರಸಂಗಮಾಹ ಎತ್ರತ್ವ ಅಶ್ಯ ಇತಿ. ಇಷ್ಟು ವ್ಯತಿರೇಕ ವ್ಯಾಪ್ತಿಯನ್ನು ಹೇಳಿ ಪ್ರಸಂಗ ಅಂದ್ರೆ ತರ್ಕ, ತರ್ಕ ಹೇಗೆ ಬಂದಿದೆ ನೋಡು ಅಂತ ತೋರಿಸ್ತಾರೆ. ಎತ್ರತ್ವ ಅಶ್ಯ ಸರ್ವಮಾತ್ಮೈ ಬಾಭೂತ್ ತತ್ಕೇನ ಕಂ ಪಶ್ಯೇತ್ ಇತಿ ಆಕ್ಷೇಪ ಏವಾ. ಎಲ್ಲರೂ ಒಂದೇ ಆತ್ಮ ಆಗಿಬಿಟ್ಟಿದ್ದರೆ, ಅದ್ವೈತರು ಹೇಳೋ ಪ್ರಕಾರ ಮೋಕ್ಷದಲ್ಲಿ ಎಲ್ಲ ಆತ್ಮ ಒಂದೇ ಆಗಿಬಿಟ್ಟಿದ್ದರೆ ಕೇನ ಕಂ ಪಶ್ಯೇತ್ ಅಲ್ಲಿ ನೋಡ್ತಾರೆ ಅಂತಿದೆ. ಯಾರು ನೋಡ್ತಾರೆ ಹಾಗಿದ್ರೆ? ಅಲ್ಲಿ ಓಡಾಡ್ತಾರೆ, ಎಲ್ಲಿ ಓಡಾಡ್ತಾರೆ ಅವರು? ಆ ಪ್ರಶ್ನೆಗೆ ಉತ್ತರ ಕೊಡಕ್ ಬರ್ತಿದ್ದಿಲ್ಲ. ಇದು ಯಾವ ಸಮಸ್ಯೆ ಬರೋದಿಲ್ಲ? ದ್ವೈತ ಒಪ್ಪಿಕೊಂಡ್ರೆ ಬರೋದಿಲ್ಲ ಅಷ್ಟೇ. ಅವರು ಹೇಗಂತಾರೆ ಅಂದ್ರೆ, ಅವ್ರು ಇಷ್ಟೊತ್ತು ಹೇಳಿದ್ರೆ ಅದನ್ನೇ ಅವರು, ಆತ್ಮ ಅಂದ್ರೆ ಒಂದೇ ಆಗಿರಲೇಬೇಕು. ಅದು ಕಾರಣ ಇಲ್ಲ ಅದಕ್ಕೆ. ಆತ್ಮ ಅಂದ್ರೆ ಒಂದೇ ಆಗಿರ್ಬೇಕು ಅಂತ ಅಸ್ಯೂಮ್ ಮಾಡ್ಕೊಂಡ್ಬಿಟ್ರೆ ಅಷ್ಟೇ, ಅಸಂಪ್ಷನ್. ಅದು ನಾ ಕಿಮಪಿ ವಸ್ತು ಇತಿ ಮತಮಿಸಿ ಎಲ್ಲ ಜಡ ಒಂದೇನಾ? ಅಲ್ಲ. ಸೊ ಎಲ್ಲ ಆತ್ಮ ಒಂದೇ ಆಗಬೇಕಾಗಿದ್ರೆ, ಎಲ್ಲ ಜಡ ಎಲ್ಲ ಒಂದೇ ಆಗದಿದ್ಮೇಲೆ ಆತ್ಮ ಎಲ್ಲ ಒಂದೇ ಆಗ್ಬೇಕಾಕೆ? ಅವಾಗ ನಾವೇನ್ ಮಾಡ್ತೀವಿ? ಆಗ ನೋಡ್ರಿ, ಮತ್ಸ್ಯ ಕುರ್ಮಾದಿಗಳು ಒಂದೇ ಆಗಲಿಲ್ಲ ಅಂತ ಕೇಳಿದ್ರೆ, ಮತ್ಸ್ಯ ಕುರ್ಮಾದಿಗಳು ಒಂದೇ ಆಗಲಿಲ್ಲ ಅಂತ ಕೇಳಿದ್ರೆ ಅದು ಒಂದೇ ವಸ್ತು ರೂಪ ಒಂದಾಯ್ತು ಅಷ್ಟೇನೆ. ಆದ್ರೆ ಇದೇ ಬೇರೆ ಯಾಕೆ ಒಂದಾಗ್ತಾನೆ? ಅದು ಏನ್ ಮಾಡ್ತೀವಿ? ಇಂಥ ಎಕ್ಸಾಂಪಲ್ ಕೊಡಕ್ಕೆ ಸೆಕೆಂಡ್ ಮಾಡ್ತಾರೆ ಅವರು. ಆದ್ರೆ ಆ ಪ್ರಸಂಗ ಇಲ್ಲ. ಈಗ ಮತ್ಸ್ಯ ಕುರ್ಮಾದಿಗಳು ನಾರಾಯಣನೇ, ಅಲ್ಲೊಂದು ಅರ್ಥ ಹೇಳ್ತೀವಿ ನಾವೀಗ. ಅರ್ಜುನಾದಿಗಳು ಇಂದ್ರದೇವರೇ, ಅಲ್ಲಿ ಅರ್ಥ ಬೇರೆ ಮಾಡ್ತೀವಿ ಈಗಾಗಲೇ. ಮತ್ಸ್ಯ ಕುರ್ಮಾದಿಗಳಿಗೆ ನಾರಾಯಣಿಗೆ ಎಂಥ ಸಂಬಂಧ ಇದೆ? ಸ್ವಗತ ಭೇದ ವಿವರ್ಜಿತತ್ವ ರೂಪ ಸಂಬಂಧ ಇದೆ. ಆದರೆ ಇಂದ್ರ ವಾಲಿಗೆ ಆಗಿಲ್ಲ, ಇಂದ್ರಾರ್ಜುನಿಗೆ ಆಗಿಲ್ಲ. ಯಾಕೆ? ವಾಲಿ ರೂಪಕ್ಕೂ ಇಂದ್ರ ರೂಪಕ್ಕೂ ಸ್ವಲ್ಪ ಡಿಫರೆನ್ಸ್ ಇದೆ, ಗೊತ್ತಾಯ್ತಾ? ಇಲ್ಲಿ ಹೆಚ್ಚು ಭೌತಿಕ ದೇಹ ಇದೆ, ಅಲ್ಲಿ ಹೆಚ್ಚು ಕಡಿಮೆ ಆಗಿದೆ. ಇಲ್ಲಿ ವಿಸ್ಮರಣೆ ಆದ ಕೂಡ ಅಲ್ಲಿ ಇಲ್ಲ. ಇದೆಲ್ಲ ಚೇಂಜಸ್ ತಿಳ್ಕೊಂಡ್ಬಿಟ್ಟೆ, ಮೂಲ ರೂಪದ ಶಕ್ತಿ ಅವತಾರ ರೂಪದಲ್ಲಿ ಇಲ್ಲ, ಇಂಥ ವ್ಯತ್ಯಾಸಗಳು ಬರಲು ಶುರು ಆಯ್ತು ಆಗಲೇ. ಇದು ಅರ್ಥ ಮಾಡಿ, ನಮಗೆ ದಿವಸ ಬೆಳಗ್ಗೆ ಸಾಯಂಕಾಲ ಒಂದು ರೀತಿ ಇರೋದಿಲ್ಲ. ಅವ್ರದ್ದು ಏನಾಯ್ತು, ಈಗ ರೂಪ ಮೂಲ ರೂಪಕ್ಕೂ ಅವತಾರ ರೂಪಕ್ಕೂ ವ್ಯತ್ಯಾಸ ಇದ್ದರೆ ದಿವಸದಲ್ಲೇ ಅನೇಕ ಚೇಂಜಸ್, ನಾವು ಇನ್ನೂ ಕಡಿಮೆ ಆಗ್ಬೋದು, ಪೂರ್ತಿ ಕಡಿಮೆ. ಆದ್ದರಿಂದಲೇ ನಮ್ಮ ಶಕ್ತಿ ಬಹಳ ಕಡಿಮೆ. ಕಿಮಪಿ ಯದಿ ನಿರ್ವಿಶೇಷ ಚೈತನ್ಯ ಮಾತ್ರ ಅವಶಿಷ್ಯತೆ, ನಿರ್ವಿಶೇಷ ಚೈತನ್ಯ ಒಪ್ಕೊಂಡ್ಬಿಟ್ರೆ ನಾ ಕೆಮಪಿ ವಸ್ತು ಇತಿ ಮತ ಮಿಶ್ಯಾತ್, ಯಾವ ವಸ್ತು ಇಲ್ಲ ಅಂತಾಯ್ತು. ತದಾ ದರ್ಶನ ಘ್ರಾಣಾದಿ ರೂಪವು ಭೋಗು ಅಶ್ಯ ನಶ್ಯಾತ್. ಹಾಗಿದ್ದರೆ ದರ್ಶನ ಘ್ರಾಣ ಮೊದಲಾದ ಇಲ್ಲದಕ್ಕೆ ಸಾಧ್ಯನೇ ಇರಲಿಲ್ಲ. ತಥಾ ಏನ ಈಶ್ವರೇಣ ಇದಂ ಸರ್ವಂ ಜೀವೋ ವಿಜಾನಾತಿ ತ ಜ್ಞಾನಾಭಾವಶ್ಯ ಪ್ರಸಜ್ಜೇತ. ಅಂಥ ದೇವರ ಅನುಗ್ರಹದಿಂದ ಜೀವ ಎಲ್ಲವನ್ನು ತಿಳಿತಾನೆ ಅಂತ ಹೇಳಿದ್ವಲ್ಲ, ಅದು ಹೊರಟು ಹೊರಟೋಯ್ತು ಪೂರ್ತಿಯಾಗ. ಏವಂ ವಿಜ್ಞಾತು ಆತ್ಮನೋಪಿ ಜ್ಞಾನಂ ನಶ್ಯಾತ್. ಇವನಿಗೂ ಜ್ಞಾನ ಇಲ್ಲ, ಅವನಿಗೂ ಜ್ಞಾನ ಇಲ್ಲ. ನಿರ್ವಿಶೇಷತ್ವೇನ ಕರ್ತೃಕರ್ಮಭಾವ ವಿರೋಧಾತ್. ಜೀವನಿಗೆ ಜ್ಞಾನ ಇಲ್ಲ, ನಿಮ್ಮ ಪ್ರಕಾರ ಜ್ಞಾನ ಹೋಯಿತು. ಬ್ರಹ್ಮನಿಗೆ ಜ್ಞಾನ ಇಲ್ಲ, ಯಾಕೆ? ಕರ್ತೃಕರ್ಮ ವಿರೋಧ, ತಂತಾನು ತಿಳ್ಕೊಂಡಾಗಿಲ್ಲ ಅವನು. ಬೇರೆ ವಸ್ತು ಇಲ್ಲ, ತಿಳ್ಕೊಳ್ಳೋ ಚಾನ್ಸ್ ಇಲ್ಲ, ತನ್ನನ್ನೇ ತಿಳ್ಕೊಂಡಾಗಿಲ್ಲ. ಸೇಮ್ ಥಿಂಗ್ ಕೆನಾಟ್ ಬಿ ದಿ ಸಬ್ಜೆಕ್ಟ್ ಆ್ಯಂಡ್ ಆಬ್ಜೆಕ್ಟ್ ಅಟ್ ದಿ ಸೇಮ್ ಟೈಮ್, ಅದು ಸಾಧ್ಯ ಇಲ್ಲ. ಭವಿತವ್ಯಂಚ ದರ್ಶನಾದಿ ಭೋಗೇನ ಈಶ್ವರಜ್ಞಾನೇನ ಆತ್ಮಜ್ಞಾನೇನ ವಾ. ಅಂದರೆ ದೇರ್ಫೋರ್ ದರ್ಶನಾದಿ ಭೋಗನೂ ಇರಬೇಕು, ಈಶ್ವರ ಜ್ಞಾನನೂ ಇರಬೇಕು, ಆತ್ಮಜ್ಞಾನನೂ ಇರಬೇಕು. ಅದು ಒಪ್ಕೊಂಡ ಮೇಲೆ ಅಥವಾ ನಿರ್ವಿಶೇಷ ಚೈತನ್ಯ ಮಾತ್ರ ಅವಸ್ಥಾನ ಲಕ್ಷಣೋಪಿ ಮೋಕ್ಷ ಅನುಪಪನ್ನ. ದೇರ್ಫೋರ್ ಮೋಕ್ಷದಲ್ಲಿ ಒಂದೇ ಚೈತನ್ಯ ಇರುತ್ತೆ, ಅದೇ ಬ್ರಹ್ಮ, ಅದು ವಿಶೇಷ ಇಲ್ಲ ಅನ್ನವಾದ ಹೊರಟೋಯ್ತು. ಅನುಪಪನ್ನ ಇತಿ ಆಪಾದನಾತ್ಮಕ ಆಕ್ಷೇಪ ಏವ ಅಸ್ಯ ವಾಕ್ಯಸ್ಯ ಅರ್ಥ ಇತಿ. ಇಂಥ ಅರ್ಥನ ಹೇಳಕ್ ಕೊಟ್ಟಿದ್ದಾರೆ. ಇವೆಲ್ಲ ಭಾಳ ಸೀರಿಯಸ್ ಆಗಿ ಯೋಚನೆ ಮಾಡಬೇಕು. ಅದ್ವೈತಗಳು ಹೇಳ್ತಾರೆ ಅವೆಲ್ಲ ಒಂದು ಭಾಗ, ಇನ್ನೊಂದು ಭಾಗ ಎಲ್ಲ ಯೋಚನೆ ಮಾಡಬೇಕು. ದೇಹದಲ್ಲಿ ನಾವಿದ್ದೇವೆ, ಈಗ ದೇಹ ಹೋದ್ಮೇಲೆ ಏನಾಗುತ್ತೆ ಅಂತ ಪ್ರಶ್ನೆ ಆಗಿದೆ. ದೇಹ ಹೋದ್ಮೇಲೆ ಏನಾಗುತ್ತೆ ಅವಾಗ ಹೇಳಕ್ಕೆ ನಮಗಂತೂ ಗೊತ್ತಾಗೋ ಚಾನ್ಸಸ್ ಇಲ್ಲ. ಇಷ್ಟು ಜನ ಹೇಳ್ತಾ ಇದ್ದಾರೆ, ಒಬ್ಬರು ಒಂದು ವ್ಯೂ ಕೊಡ್ತಾ ಇದ್ದಾರೆ, ಅದನ್ನ ಅರ್ಥ ಮಾಡ್ಕೋಬೇಕು. ಈಗ ಯಾರು ವ್ಯೂ ಕೂಡ ಒಪ್ಲಕ್ಕೆ ಆಗೋದಿಲ್ಲ, ಯಾತಕ್ಕೆ? ಪೌರುಷೇ ಅಂತ ಹೇಳಿದಾಗ ದೋಷ ಇರೋ ಚಾನ್ಸ್ ಇದೆ. ಎಲ್ಲಿಗೆ ಹೋಗ್ಬೇಕು ನಾವಾಗ? ವೇದಕ್ಕೆ ಹೋಗ್ಬೇಕು. ಅಪೌರುಷೇಯ ವಾಕ್ಯ ಬೇಕು, ಅಲ್ಲಿ ಪ್ರಾಬ್ಲಮ್ ಇರೋದೆ ಅರ್ಥ ಮಾಡ್ಕೊಡೋದ್ರೊಳಗೆ, ಅರ್ಥ ಹೇಗೆ ಮಾಡೋಕ್ಕೋ ತೋರಿಸ್ಕೊಡ್ತಾರೆ. ದೇರ್ಫೋರ್ ನಮ್ಗೆ ಯಾಕೆ ರೆಲೆವೆನ್ಸ್ ಬಂತೀಗ? ಪ್ರತಿ ಅದ್ವೈತ ಓದಿಲ್ಲ, ನಮಗೆ ಗೊತ್ತಿಲ್ಲ, ಯಾಕೆ ತಲೆ ಕೆಡಿಸ್ಕೋಬೇಕು ಅಂತ ಕೆಲವರು ವಾದ ಹೋಗ್ತಾನೆ. ಅವ್ರು ಏನೋ ಹೇಳ್ಕೊಂಡು ಹೋಗ್ತಾರೆ. ನಾವ್ಯಾಗೆ ತಲೆ ಕೆಡಿಸ್ಕೋಬೇಕು ಅಂದರೆ ಇವತ್ತೇನೋ ಇದು ಗೊತ್ತಿದೆ, ತಲೆ ಕೆಡಿಸ್ಕೋಬೋದಿಲ್ಲ. ನಾನು ಅದೇ ಗೊತ್ತಾದ್ರೆ ತಲೆ ಕೆಡಿಸ್ಕೋಬೇಕಾಗುತ್ತಾ ಇಲ್ಲ. ಈಗ ಉತ್ತರ ಕೊಟ್ಬಿಟ್ರೆ ಏನಾಗುತ್ತೆ? ಈಗ ಉತ್ತರ ಗೊತ್ತಿದ್ದಿದ್ರೆ ಯಾವ ಕಾಲಕ್ಕೆ ಏನು ಬರೋದಿಲ್ಲ, ಅದು ಸಂಶಯ ಕೂಡ ಬರೋದಿಲ್ಲ. ರೆಡಿಮೇಡ್ ಆನ್ಸರ್ಸ್ ಇದ್ದಾಗ ಯಾವುದೋ ಕಾಲಕ್ಕೆ ಇನ್ನೆಲ್ಲೋ ಹುಟ್ಟುಬಿಟ್ರು ಕೂಡ ಸಂಸ್ಕಾರ ಇರುತ್ತಲ್ಲ, ಅದು ಸರಿಯಾಗಿರುತ್ತೆ. ಅದಕ್ಕೆ ನಮ್ಮಲ್ಲಿ ಎಷ್ಟೋ ಜನ ನೋಡ್ತೀವಿ, ಅದ್ವೈತರು ಹುಟ್ಟಿರ್ತಾರೆ, ದ್ವೈತದ ಬಗ್ಗೆ ಭಾರಿ ಆಸಕ್ತಿ ಇರುತ್ತವೆ. ಯಾತಕ್ಕೆ? ಜನ್ಮದ ಶ್ರವಣ ಮಾಡಿದ್ರಿಂದಾಗಿನೇ ಅದು ಒಪ್ಪೋದಿಲ್ಲ ಅವ್ರಿಗೆ. ಎಷ್ಟೋ ಜನ ಅದ್ವೈತಗಳು ಮಾಧ್ವರ ಆದವರು ಇರ್ತಾರೆ, ಬೇಕಾಶ ಜನ ಇರ್ತಾರೆ, ಇನ್ನು ಮಾಧ್ವರ ಆಗಿ ಹುಟ್ಟಿರ್ತಾರೆ, ದ್ವೈತದ್ವೈತವೇ ಓದುವರು ಇರ್ತಾವ್ರಿ. ಯಾತಕ್ಕೆ? ಜಾಸ್ತಿ ಓದಿ ಓದಿ ಅದಕ್ಕೆ ತಲೆ ಕೂತ್ಬಿಟ್ಟಿರ್ತಾಗಲೇ ಏನು ಹೇಳಿದ್ರು ಏನೋ ಹೇಳ್ತಾರೆ, ಅದು ಅವರೇನೋ ಹೆಸರಲ್ಲಿ ಹೇಳಿರ್ಬೇಕು. ಇಷ್ಟು ಹೇಳೋದು ತಲೆಯಲ್ಲಿ ಕೂತಿರ್ತಾವ್ರಿ, ಅದೇನು ಇದಂತ ಅರ್ಥ ಅಲ್ಲ. ದೇವರ ಸಂಸ್ಕಾರ ಯಾವಾಗ ಏನು ಮಾಡ್ಕೊತ ಹೋಗ್ಬೇಕು ನಾವೀಗ? ಸರಿಯಾದ ವಿಷಯ ಸರಿಯಾಗಿ ತಿಳ್ಕೊಂಡ್ಬಿಟ್ರೆ, ಅದು ಒಳಗೆ ಮರಣ ಮಾಡಿ ಗಟ್ಟಿ ಮಾಡ್ಕೊಂಡ್ಬಿಟ್ರೆ ಯಾವ ಪ್ರಸಂಗದಲ್ಲೂ ಕೂಡ ಏನು ಬರೋದಿಲ್ಲ, ಸಂಶಯ ಬರೋದಿಲ್ಲ. ಬಂಗಾರ ದಿವಸ ತೊಗೊಳೋದಿಲ್ಲ, ತೊಗೋಬೇಕಾದ್ರೆ ಬಂಗಾರ ಗೊತ್ತಿರಬೇಕಲ್ಲ ಎಲ್ಲಿದೆ ಅಂತೇಳಿ ಹೋಗ್ತಾನೆ. ಯಾವತ್ತೂ ಹುಡುಕಿ ಶುರು ಮಾಡಿ ಪಂಚಿತ ಆಗಿಬಿಡತ್ತ, ಕೋಟ ಅಮೌಂಟ್ ಏನೇನೋ ಪ್ರಾಬ್ಲಮ್ಸ್ ಬರುತ್ತೆ. ರೆಡಿಮೇಡ್ ಗೊತ್ತಿದ್ರೆ ಏನಾಗುತ್ತಾಗ ತಕ್ಷಣ ಆ ಕ್ಷಣಕ್ಕೆ ಉಪಯೋಗ ಮಾಡ್ಕೊಳಕ್ ಬರುತ್ತೆ. ಅದಕ್ಕೆ ಯಾವುದೇ ಜ್ಞಾನವನ್ನು ಸರಿಯಾಗಿ ತಿಳ್ಕೊಂಡಿರ್ಬೇಕು. ಹೆಚ್ಚು ತಿಳ್ಕೊಳ್ಳೋದಕ್ಕೆ ಪ್ರಸಂಗ ಬರಬೇಕು, ಅದು ಕರೆಕ್ಟು. ಹೆಚ್ಚು ತಿಳ್ಕೊ ಪ್ರಸಂಗ ಬರಬೇಕು. ಸಾಮಾನ್ಯ ತಿಳುವಳಿಕೆ ಮಾತ್ರ ಏನಾಗಿರ್ಬೇಕು? ಯಾವಾಗಲೂ ಇರಲೇಬೇಕು. ವಿಷ್ಣು ಉದಾಹರಣೆ ಪೂರ್ತಿ ಅರ್ಥ ಆಗಿಲ್ಲ, ಬೇಡ. ಏನೇನು ಬರುತ್ತೆ ಅಂತ ಗೊತ್ತಿದ್ರೆ ಡೋಟ್ ಬಂದಾಗ ಓದಕ್ಕೆ ಬರುತ್ತಾಗ ಓದ್ತಾರೆ. ಉದಾಹರಣೆಗೆ ಗಿಣಿತ ಹತ್ತಿರನೇ ಓದಿ ಆಯ್ತು, ಈಗ ಯಾರೋ ಅವರು ಪ್ರಶ್ನೆ ಕೇಳಿದರು, ಇದೇ ದ್ವೈತ್ರ ಹೇ ದ್ವೈತ ಪ್ರಶ್ನೆ ಕೇಳಿದರು, ತಕ್ಷಣ ಹುಡುಕಿ ನೋಡಕ್ಕೆ ಬರುತ್ತಾಗ ಇಲ್ಲೋ ಎಲ್ಲಿದಾರ ಗೊತ್ತಿಲ್ಲ ಅಂತ ಪ್ರಶ್ನೆ ಬರ್ತಿತ್ತು. ಡಿಕ್ಷನರಿ ಇದೆ, ಎಲ್ಲ ಡಿಕ್ಷನರಿ ದಿವಸ ಓದೋದಿಲ್ಲ, ಯಾರು ಕೂಡ ಯಾವಾಗ ಓದ್ತಾರೆ, ಯಾವ ಪದ ಬರುತ್ತೋ ತಕ್ಷಣ ಹುಡುಕ್ತಾರೆ. ಡಿಕ್ಷನರಿದೆ ಗೊತ್ತಿಲ್ಲ ಅಂದರೆ ಬಜೀತಾಗತ್ತೆ. ಅದು ಆ ರೀತಿ ಯೋಚನೆ ಮಾಡ್ತಾ ಹೋಗ್ಬೇಕು. ಕೆಲವು ತುಂಬ ಏನು ಮಾಡ್ತಾರೆ, ನಮಗೇನು ಬೇಕಿಲ್ಲ, ಅನವಶ್ಯ ಇವೆಲ್ಲ ಕೂಡ, ಯಾತಕ್ಕೆ ಅಂತ ಯೋಚನೆ ಮಾಡ್ತಾರೆ, ಅನ್ಕೋಬಾರದು. ನಾನು ಅಪಾದ ನಮ್ಮ ಅನಿಷ್ಟಸ್ಯ ಭವತಿ ನಚ ಭೋಗಾಭಾವಾಧಿಕ ಮನಿಷ್ಠಂ. ಅತಃ ಇನ್ನೊಂದು ಪ್ರಶ್ನೆ ಇದೆ. ಈಗ ಆಯ್ತು ಬಿಡಿ, ಒಂದು ಅಪಾನೇ ಒಪ್ಕೋತೇನೆ ನಾವೀಗ. ನಿರ್ವಿಶೇಷ ಚೈತನ್ಯ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಅನಿಷ್ಟ ಹೇಗಾಗುತ್ತೆ ಅಂತ ಕೇಳಿದರೆ, ನಚ ಭೋಗಾಭಾವಾಧಿಕ ಮನಿಷ್ಠಂ, ಭೋಗ ಇಲ್ಲ ಬಿಟ್ಟುಬಿಡಿ ಏನಂತೆ ಅದಕ್ಕೆ ಅಂತ ಕೇಳಿದರೆ, ನಯಿ ಭೋಗಾಭಾವೋ ವಿಜ್ಞಾತಾರಮನೆ ಕೇನ ವಿಜಾನೀಯಾದಿತಿ ವಿಜ್ಞಾತರ ವಿಜ್ಞಾನಂಚ ಅಪೇಕ್ಷಿತಂ. ಹೊಸ ಪ್ರಶ್ನೆ ಶುರು ಮಾಡಿದವನೀಗ, ಅದಕ್ಕೆ ಉತ್ತರ ನೋಡೋಣ ಆಮೇಲೆ. ಏನು ಪ್ರಶ್ನೆ ಅಂದರೆ, ಜ್ಞಾನ ಇಲ್ಲ ಅಂತ ಹೇಳ್ತಾರೆ, ಇಲ್ಲಿ ಬಿಡಿ ಜ್ಞಾನ ಇಲ್ಲದಿದ್ರೆ ಇಲ್ಲ, ಏನಂತೆ? ಇದಕ್ಕೆ ಬಂದು ಈದಕ್ಕೆ ರೆಡಿ ಆದ ಈಗ. ಕೆಲವು ಹುಡುಗರು ಇರ್ತಾರೆ, ಫೇಲ್ ಆಗ್ತಾರೆ, ಫೇಲ್ ಆದರೆ ಆಗ್ತೀವಿ ಬಿಡಿ ಅಂತಾರಲ್ಲ, ಆ ಥರ ದನ ಕಾಯ್ತಿರ್ಬಿಡಿ ಅಂತ ಏನು ಮಾಡ್ಬೇಕು ಅವನಿಗೆ? ಯಾವ ಅದಕ್ಕೆ ಬಂದ ಈಗ ಇಷ್ಟೊತ್ತು ಯಾವುದಕ್ಕೆ ತಯಾರಿದ್ದಿಲ್ಲ ಅವನೀಗ? ಜ್ಞಾನಭಾವ ಇಲ್ಲ ಅಂತ ಹೇಳಬಾರ್ದು, ಇರುತ್ತೆ ಅಂತ ಏನೋ ಹೇಳೋದಕ್ಕೆ ಹೊರಟ. ಬರೀ ನಾವು ಯಾವ ಫರ್ಮ ಹೇಳ್ಬಿಟ್ವಿ, ಅರ್ಥ ಆಯ್ತು ಅವನಿಗೀಗ. ಹೋಗ್ಲಿ ಬಿಡಿ, ಜ್ಞಾನ ಇಲ್ಲ ಅಂತ ಹೇಳ್ಬಿಡ್ತೇನೆ, ಸುಖ ಇಲ್ಲ ಸುಖನೂ ಇಲ್ಲ ಅಂತ ಹೇಳ್ತೀನಿ, ಏನು ತೊಂದರೆ ಆಯ್ತು ಈಗ? ಮೋಕ್ಷದಲ್ಲಿ ಜ್ಞಾನನೂ ಇಲ್ಲ ಸುಖನೂ ಇಲ್ಲ, ಏನ್ ತೊಂದರೆ ಏನು ಅಂತ ಕೇಳ್ತಾನೆ. ಅದಕ್ಕೆ ಉತ್ತರ ಕೊಡ್ಬೇಕೀಗ, ಆ ಭಾಗ ತಗೋತಾನೆ, ಅದನ್ನ ಹೇಳ್ತಾನೆ. ಅದು ನಮಗೊಂದು ಉತ್ತರ ಗೊತ್ತಿದೆ ಕೇಳಿ ಕೇಳಿ. ಈಗ ಮತ್ತೆ ಇವರೇ ಹೇಳ್ತಾರೆ ನೋಡ್ಬೇಕು, ಆ ರೀತಿ ಅರ್ಥ ಯಾತಕ್ಕೆ ಮಾಡಕ್ ಬರೋದಿಲ್ಲ ಅಂತ ಹೇಳ್ತಾರೆ. ಬಹಳ ಇಂಟ್ರೆಸ್ಟಿಂಗ್. ಅವಾಗ ನಮಗೆ ಮೂಲತಃ ಜ್ಞಾನ ಒಪ್ಪಿಕೊಂಬುದು ಬಹಳ ಇಂಪಾರ್ಟೆಂಟ್ ಆಯ್ತು. ಈ ಗೋವಾದಲ್ಲಿದ್ದಾರೆ ಇರ್ಲಿ ಬಿಡ್ರಿ, ಅದಕ್ಕೆ ಏನಂತ ಏನು ಮಾಡ್ಬೇಕೀಗ. ಗೋವಾದಿಗೆ ಇರ್ಲಿ ಬಿಡಿ, ಆರಾಮಾಗಿದ್ದಾರೆ ನಿಶ್ಚಿಂತೆ. ನೀವು ಯೋಚಿಸಿರಲಿಲ್ಲ, ಬಂದಿಲ್ಲ, ಕೆಲಸಕ್ಕೆ ಹೋಗ್ಬೇಕು ಇಲ್ಲ, ಅದಿಲ್ಲ, ಸ್ನಾನ ಇಲ್ಲ, ಸಂಧ್ಯಾವಧಿ ಕೂಡ ಇಲ್ಲ, ನಿಶ್ಚಿಂತೆ ಅಂತಾರೆ ಯಾರಾದ್ರು ಕೂಡ. ಪಾಪ ಅಂತ ಇಮಿಡಿಯೇಟ್ಲಿ ಏನಂತಾರೆ ಅದಕ್ಕೆ, ತಕ್ಷಣ ಉಪಯೋಗಿಸೋದು ಪಾಪ ಅಂತ. ಅಂದರೆ ಜ್ಞಾನಾಭಾವನ ಯಾರೋ ಪುರುಷಾರ್ಥ ಅಂತ ಕರಲಿಕ್ಕೆ ಸಾಧ್ಯ ಇಲ್ಲ. ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾರೆ. ಸುಖ ಯಾತಕ್ಕೆ ಬೇಕು ಅಂತ ಕೇಳಿದರೆ ಅದ್ರ ಬಗ್ಗೆ ಉತ್ತರ ಕೊಡ್ತಾರೆ. ಜ್ಞಾನಭೋಗ ಎರಡು ಇರಬೇಕಾಗಿಲ್ಲ ಅನ್ನೋ ವಾದಕ್ಕೆ ಖಂಡನೆ ಇದೆ. ಇವೆಲ್ಲ ಬಹಳ ಮುಖ್ಯ. ನಾಳೆ ಅದು ನಾಳೆ ಅಲ್ಲ, ನಾಳೆ ಜಾಸ್ತಿ ಪಾಠ ಇರೋದಿಲ್ಲ, ಆಮೇಲೆ ಊರಲ್ಲಿ ಇರೋದಿಲ್ಲ ಮೂರು ದಿವಸ. ಸೊ ಮೂರು ದಿವಸ ಇರೋಲ್ಲ. ಸೊ ಮತ್ತೆ ಪಾಠ ಇರೋದು ಬುಧವಾರ ಬೆಳಿಗ್ಗೆ. ಬುಧವಾರ ಬೆಳಿಗ್ಗೆ ಪಾಠ ಇರುತ್ತೆ. ಬುಧವಾರ ಎಷ್ಟೇ ತಾರೀಕು ಅದು? 25. ಓಂ ಜನ್ಮಾದ್ಯ